यदा यदा हि धर्मस्य यदा यदा हि धर्मस्य ग्लानिर्भवति भारत अभ्युत्थानवधर्मस्य तदा आत्मानं सृजाम्यहम् परित्राणाय साधूनां विनाशाय च दुष्कृतां धर्मसंस्थापनार्थाय संभवामि युगे युगे यदा यदा हि धर्मस्य ग्लानिः भवति भारत अभ्युत्थानम् अधर्मस्य तदा आत्मानं सृजामि अहम् भारत अर्जुन यदा यदा यावयावाग धर्मस्य ग्लानिः भवति ಧರ್ಮಕ್ಕೆ ಜ್ಞಾನಿ ಉಂಟಾಗುವುದು ಧರ್ಮಸ್ಯ ಧರ್ಮಕ್ಕೆ ಗ್ಲಾನಿಹಿ ಗ್ಲಾನಿಯು ಭವತಿ ಉಂಟಾಗುವುದು ಮತ್ತು ಗ್ಲಾನಿ ಅಂದರೆ ಏನು ಹ್ಯಾಸ ಧರ್ಮಕ್ಕೆ ಅಪಾಯ ಡೇಂಜರ್ ಫಾರ್ ಧರ್ಮ ಅಭ್ಯುತ್ಥಾನಂ ಅಧರ್ಮಸ್ಯ ಅಧರ್ಮಸ್ಯ ಅಭ್ಯುತ್ಥಾನಂ ಭವತಿ ಅಧರ್ಮಕ್ಕೆ ಉತ್ಥಾನ ಅದು ಅಧರ್ಮಕ್ಕೆ ಉನ್ನತಿ ಉತ್ಥಾನ ಅಂದರೆ ಉನ್ನತಿ ಧರ್ಮಕ್ಕೆ ಯಾವಾಗ ಅವನತಿ ಬರುತ್ತೋ ಅಧರ್ಮಕ್ಕೆ ಯಾವಾಗ ಉನ್ನತಿ ಬರುತ್ತೋ ತದಾ ಯದಾ ಯದಾ ಇದ್ರೆ ತದಾ ತದಾ ಅಂತ ಮಾಡೋದು ಯದಾ ಯದಾ ತದಾ ತದಾ ಆವಾವಾಗ ನಾನು ಆತ್ಮಾನಂ ಸೃಜಾಮಿ ನಾನು ಅವತಾರವನ್ನು ಮಾಡಿ ಬರ್ತೇನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮಿ ಅಹಂ ಅಹಂ ಸೃಜಾಮಿ ಯಾರನ್ನು ಕಳಿಸ್ಬೇಕಾಗಿಲ್ಲ ನಾನೇ ಬರ್ತೇನೆ ಅಂತ ಅರ್ಥ ವಾಯುದೇವರು ಬರಬೇಕಾದ್ರೆ ಅವ್ರ ಅಪ್ಪೆ ಮಾಡಿದ್ದಕ್ಕೆ ಬಂದು ಇವರು ತಾನೇ ಬರ್ತೇನೆ ಅಂತ ಹೇಳಿದ್ರಿಂದ ಸರ್ವೋತ್ತಮ ಅವ್ರ ಜೀವೋತ್ತಮ ಸರ್ವೋತ್ತಮ ಧರ್ಮದ ಗ್ಲಾನಿ ಆದಾಗ ನಾನು ಬರ್ತೇನೆ ಅಂತ ಹೇಳಿ ಧರ್ಮ ಏನ ಸೃಜಾಮಿ ಐ ಇನ್ಕಾರ್ನೇಟ್ ಮೈಸೆಲ್ಫ್ ಅಂತ ಸೃಜಾಮಿ ಅಹಂ ಅದಕ್ಕೆ ಹೇಳ್ತಾರೆ ಧರ್ಮ ಧರ್ಮಕ್ಕೆ ಜ್ಞಾನಿ ಉಂಟಾಗಬೇಕು ಧರ್ಮಕ್ಕೆ ಉನ್ನತ ಉತ್ಥಾನ ಬರಬೇಕು ಅದು ಪರಮಾತ್ಮನ ಅವತಾರದ ಉದ್ದೇಶ ಕಲಿಯುಗದಲ್ಲಿ ಅದಕ್ಕೆ ಬರೋದಿಲ್ಲ ಅಂದ್ರೆ ಆತ್ಮಾನಂ ಸೃಜ ಪರಮಾತ್ಮ ಮೂರು ಯುಗದಲ್ಲಿ ಮಾತ್ರ ಬರ್ತಾನೆ ಯಾಕೆಂದ್ರೆ ಆಯುಗದಲ್ಲಿ ಧರ್ಮ ಹೋದ್ರೆ ಪರಮಾತ್ಮ ಬರ್ತಾರೆ ಧರ್ಮ ಹೋಗ್ಬೇಕಾದ ಯುಗ ಬರೋದಿಲ್ಲ ಅಂತ ಆದ್ರಿಂದ ಪರಮಾತ್ಮ ಬರೋದೇ ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ನೀರು ಹಾಕ್ಲಿಕ್ಕೆ ಹೋಗ್ತಾರ ಮಳೆಯಲ್ಲಿ ಅದಕ್ಕೆ ಕಷ್ಟಿಲ್ಲ ಅಧರ್ಮ ಅನ್ನೋದು ಇರಬೇಕು ಅದಕ್ಕೋಸ್ಕರ ಪರಮಾತ್ಮ ಈಗ ಬರೋದಿಲ್ಲ ಅಧರ್ಮ ಇರಬೇಕು ಅಂತಾನೆ ಬರೋದಿಲ್ಲ ಕಲಿಯುಗದ ಧರ್ಮ ರಾತ್ರಿ ಹೊತ್ತಿರ ಸೂರ್ಯ ಹಾಗೆ ಹುಟ್ಟೋದಿಲ್ಲ ಅಂತ ಕೇಳಿದ್ರೆ ಬೆಳಗಾಯಿ ಬಿಡೋದು ಸೂರ್ಯ ಹುಟ್ಟುಬಿಟ್ರೆ ರಾತ್ರಿ ಆಗೋದೇ ಇಲ್ಲ ಅದರಿಂದಾಗಿನ ಪರಮಾತ್ಮ ಕಲಿಯುಗ ಕಲಿಯುಗ ಆಗಿರ್ಬೇಕಾದ್ರೆ ಪರಮಾತ್ಮ ಏನ್ ಮಾಡಬಾರ್ದು ಅವತಾರ ಮಾಡಬಾರ್ದು ಆಗ ಪ್ರಾಬ್ಲಮ್ ಏನ್ ಮಾಡಬೇಕಾಗಿದ್ರೆ ಪ್ರಾಬ್ಲಮ್ ಮುಡಿತಲ್ಲ ಅಂದ್ರೆ ಆತ್ಮಾನಂ ಸೃಜಾಮಿ ಆತ್ಮಾನಂ ಮುಂದೆ ತಾನು ಹೇಳ್ತಾನೆ ಪರಮಾತ್ಮ ಆ ಏಳನೇ ಅಧ್ಯಾಯದಲ್ಲಿ ತತ್ ಜ್ಞಾನೀತು ಆತ್ಮೈವ ಮೇಮತಂ ಜ್ಞಾನಿ ಅಂದ್ರೆ ನಾನೇ ಇದ್ದ ಹಾಗೆ ಅದಕ್ಕೆ ಆಚಾರ್ಯರು ಕಳಿಸ್ತೇನೆ ಅಂತ ಅರ್ಥ ಗೊತ್ತಾಯ್ತೇನೆ ನಾನು ಬರೋದಿಲ್ಲ ನಾನು ಬರದೇ ಅಂತ ಯಾರನ್ನ ಕಳಿಸ್ತೇನೆ ವಾಯುದೇವ್ರನ್ನ ಕಳಿಸ್ಕೊಡ್ತೇನೆ ಅದು ಮುಗಿತಲ್ಲ ವಾಯುದೇವರು ಬರ್ತಾರೆ ಉಪನಿಷ್ಠ ಅವರ ಶಿಷ್ಯರೆಲ್ಲ ಬರ್ತಾರೆ ಅಂತ ಇಲ್ಲಿ ಸಿಂಪಲ್ ನೋಡಿ ರಾಮದೇವರು ಸುಗ್ರೀವ ಕರೀತಾರೆ ಪಟ್ಟಾಭಿಷೇಕ ಮಾಡಕ್ಕೆ ಬರೀತಾರೆ ನಾನೀಗ ಬರೋದಿಲ್ಲ ವನವಾಸ ನಾನು ಬರೋದಿಲ್ಲ ಅಂತ ಹೇಳಿದ ಕಲಿಯುಗ ನಾನು ಬರೋದಿಲ್ಲ ಯೋಚನೆ ಹನುಮಂತನ ಕಳಿಸ್ತೇನೆ ಅಂತ ಹೇಳಿದ ಇಲ್ಲಿ ವಾಯುದೇವ್ರನ್ನ ಕಳಿಸ್ತಾರೆ ಸೇವ್ ಎಲ್ಲೆಲ್ಲಿ ತಾನು ಹೋಗೋದಿಲ್ಲ ಪರಮಾತ್ಮ ಯಾರನ್ನು ಕಳಿಸ್ತಾನಲ್ಲಿ ವಾಯುದೇವ್ರನ್ನ ಕಳಿಸ್ತಾನೆ ಸಿಂಪಲ್ ಅದರಿಂದ ಏನಾಯ್ತು ಈಗ ಅವ್ರು ಬಂದಷ್ಟೇ ಕೆಲಸ ಆಗೋದ್ರಿಂದ ಯೋಚನೆ ಅವ್ರು ಕೈ ಬಿಡಲಿಲ್ಲ ಆದ್ರೆ ದೇವ ಜನಕ್ಕೇನಾಯ್ತು ಇದರಿಂದ ಈಗ ಜನಕ್ಕೇನಾಯ್ತು ಅಧರ್ಮ ಮಾಡೋರಿಗೆ ಅವ್ರು ಸಿಕ್ಕೇ ಸಿಕ್ತು ಧರ್ಮ ಮಾಡೋರಿಗೆ ಅವಕಾಶನೂ ಸಿಕ್ತು ರಾತ್ರಿ ಕಂಟಿನ್ಯೂ ಆಗ್ತಿರ್ಬೇಕು ಕೆಲಸ ಆಗ್ತಿರ್ಬೇಕು ಆ ರೀತಿ ಮಾಡಿದ ವಿಶೇಷ ಈ ಕಲಿಯುಗ ಇರಬೇಕು ಆಚಾರ ಜ್ಞಾನ ಕೊಟ್ಟರೆ ಯೋಗ್ಯರಿಗೆ ಮಾತ್ರ ಸಿಗಬೇಕು ಅರ್ಥ ಆಯ್ತಾ ಈಗ ಅದರಿಂದ ಬ್ಯಾಲೆನ್ಸ್ ಆಗಿದ್ದರೆ ಸಮಸ್ಯೆನೇ ಬರಲಿಲ್ಲ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಬಂದು ಏನು ಮಾಡ್ತೀನಿ ಅಂದರೆ ಪರಿತ್ರಾಣಾಯ ಸಾಧೂನಾಂ ಸಾಧೂನಾಂ ಪರಿತ್ರಾಣಾಯ ದುಷ್ಕೃತಾಂ ವಿನಾಶಾಯ ಚ ಮಧ್ಯ ಮಧ್ಯ ಚ ಇದೆ ಸಾಧೂನಾಂ ಸಜ್ಜನರ ಪರಿತ್ರಾಣಾಯ ಪರಿತ್ರಾಣಕ್ಕೋಸ್ಕರ ದುಷ್ಕೃತಾಂ ದುರ್ಜನರ ವಿನಾಶಾಯ ವಿನಾಶಕ್ಕೋಸ್ಕರ ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮವನ್ನು ಸಮ್ಯಕ್ ಸ್ಥಾಪನ ಮಾಡೋದಕ್ಕೋಸ್ಕರವಾಗಿ ಯುಗೇ ಯುಗೇ ಪ್ರತಿ ಯುಗ ಅಲ್ಲ ಕಾಲೇ ಕಾಲೇ ಅಂತ ಯಾವ್ಯಾವ ಕಾಲಕ್ಕೆ ನಾನು ಬರಬೇಕೋ ಆ ಗ್ರಾಮಕ್ಕೆ ಬರ್ತೇನೆ ಸಂಭವಾಮಿ ಭವಾಮಿ ಸಮ್ಯಕ್ ಭವಾಮಿ ಸಂ ಅಹಂ ವಿಷ್ಣು ಭವಾಮಿ ಅಂತ ಒಂದರ್ಥ ಅಥವಾ ಸಮ್ಯಕ್ ಭವಾಮಿ ಅಂದರೆ ಪ್ರಾದುರ್ಭೂತನಾಗ್ತೇನೆ ಹೊರತು ಪ್ರಾಕೃತ ದೇಹ ತಗೊಂಡು ಬರೋದಿಲ್ಲ ಅಂತ ಪ್ರಾದುರ್ಭೂತನಾಗ್ತೇನೆ ಪ್ರಾಕೃತ ದೇಹ ತಗೊಂಡು ಏನು ಮಾಡಿದ್ರೂ ಬರೋದಿಲ್ಲ ಸಮ್ಯಕ್ ಭವನ ಅದಕ್ಕೇನೆ ಸಂಭವಾಮಿ ಆತ್ಮಮಾಯೆಯ ಸಂಭವಾಮಿ ಯುಗೇ ಯುಗೇ ಎರಡು ಕಡೆನೂ ಅದೇ ಪದ ಉಪಯೋಗಿಸ್ತದೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಈ ಎರಡು ಶ್ಲೋಕ ಭಾರಿ ಮುಖ್ಯವಾದ ಶ್ಲೋಕಗಳು ಪರಮಾತ್ಮನ ಅವತಾರದ ಉದ್ದೇಶಕ್ಕೂ ಬೇರೆಯವರ ಎಷ್ಟು ವ್ಯತ್ಯಾಸ ಇದೆ ಈಗ ನಾನು ಧರ್ಮಕ್ಕೆ ಗ್ಲಾನಿ ಬಂದಾಗ ಬರ್ತೇನೆ ಅಧರ್ಮಕ್ಕೆ ಉತ್ಥಾನ ಬಂದಾಗ ಬರ್ತೇನೆ ಅಂತ ಹೇಳ್ತಾ ಯಾವಾಗ ಬರ್ತೇನೆ ಅಂತ ತಿಳಿಸಿದ ಮತ್ತು ಬಂದು ಏನ್ ಮಾಡ್ತೇನೆ ಅಂತ ಹೇಳಿದ. ಸಜ್ಜನರ ಸಂರಕ್ಷಣೆ ಮಾಡೋದು, ಜೊತೆ ವಿನಾಶವನ್ನು ಮಾಡೋದು, ಎಲ್ಲ ಅವತಾರಗಳನ್ನು ಕಂಡು ಬರ್ತಾ ಇದೆ. ಏನೇನ್ ನಡೆದಿದೆ ಈಗ ಹೇಳಿ, ಯಾವ ಕಥೆ ನೋಡಿದ್ರು ಪರಮಾತ್ಮನ ಅವತಾರ ಯಾವ್ಯಾವಾಗ ಆಗಿದೆ, ಯಾವಾಗ ಏನಾಗಿತ್ತು ಇಂತ ಪ್ರಸಂಗ ಬಂದಿತ್ತು, ಅದಕ್ಕೋಸ್ಕರ ಬಂದ. ಇಲ್ಲಿ ಪ್ರಶ್ನೆ ಬರಬಹುದು ಸಜ್ಜ, ಅದಕ್ಕೆ ಹೇಳಿ ಕಾಲೇ ಕಾಲೇ ಅಂತ ಅರ್ಥ. ಯುಗೆ ಯುಗೆ ಡೈಲಿ ಬರ್ತಾರೆ ಅಂತ ಹೇಳಿ ಬೇಕಾದಾಗಲೇ ಬರ್ತಾರೆ. ಮತ್ತೆ ಯುಗೆ ಯುಗ ಶಬ್ದಕ್ಕೆ ಯುಗ ಶಬ್ದ ಕಾಲ ಅಂತ ಅರ್ಥ. ಎಷ್ಟು ಯುಗ ಆಯ್ತು ನಿಮ್ಮನ್ನು ನೋಡಿ ಅಂತ ಹೇಳ್ಬೇಕಾದ್ರೆ ಎಷ್ಟು ಕಾಲ ಆಯ್ತು ಅಂತ ಅರ್ಥ. ಲಾಂಗ್ ಟೈಮ್ ಏನಂತ ಕರೀತಾರೆ, ಯುಗ ಅಂತ ಕರೆಯುವ ಪದ್ಧತಿ. ಆ ದೃಷ್ಟಿಯಿಂದ ಯಾವ ಕಾಲಕ್ಕೆ ಬರ್ತೇನೋ ಆ ಕಾಲದಲ್ಲಿ ಬರ್ತೇನೆ ಅಂತ ಅರ್ಥ. ದೇವರಿಗೆ ತ್ರಿಯುಗ ಅಂತ ಹೆಸರಿರೋದ್ರಿಂದ, ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ಆದ್ರಿಂದ ಬರಬೇಕಾದ ಬರ್ತೇನೆ ಅಂತ ಅರ್ಥ. ಡೈಲಿ ಆಫೀಸ್ಗೆ ಹೋಗ್ತಾರೆ, ಸಂಡೆ ಹೋಗ್ತಾನಾಗಿದ್ರೆ ಡೈಲಿ ಆಫೀಸ್ಗೆ ಹೋಗ್ತಾರೆ. ಒಂದಿವಸನೂ ತಪ್ಸೋದಿಲ್ಲ, ಮತ್ತೆ ಹೇಳ್ಬೇಕಾದ್ರೆ ಒಂದಿವಸನೂ ತಪ್ಸೋದಿಲ್ಲ, ಒತ್ತೊತ್ತು ಹೇಳ್ತಾರೆ. ಮತ್ತೆ ಆಕ್ಚುಲಿ ಏನಿಲ್ಲ, ಹಾಲಿಡೇಸ್ ಹೋಗೋದಿಲ್ಲ, ಸಂಡೇಸ್ ಹೋಗೋದಿಲ್ಲ, ಪರಮಾತ್ಮನ ಕಲಿಯುಗ ಹಾಲಿಡೇ ಬರೋದೇ ಇಲ್ಲ ಅಂತ ಅರ್ಥ. ಈಗ ಹೀಗೆ ಸರಿ ಹೋಯ್ತು, ಪ್ರತಿದಿನ ಹೋಗ್ತಾರೆ ಎಂಬುದು ಸರಿ, ಸಂಡೆ ಬರೋದಿಲ್ಲ ಎಂಬುದು ಸರಿ, ಅರ್ಥ ಆಯ್ತಾ? ಅದೇ ರೀತಿ ಯುಗ ಯುಗದಲ್ಲೇ ಅವತಾರ ಮಾಡ್ತಾನೆ, ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ. ಯಾಕೆ? ಇರೋದೇ ಹಾಗೆ ವ್ಯವಹಾರ ಇರೋದೇ ಹಾಗೆ. ಹೌದು, ಅಯೋಗ್ಯರು ಇರಬೇಕು, ಅವರು ಸಾಧನೆ ಆಗಬೇಕು. ಕಲಿಯುಗದಲ್ಲಿ ಅವರು ರಿಸರ್ವ್ಡ್ ಯುಗ ಇದು ಅಂತ ಕಡಕಾಕರಿಗೆ ಅವಕಾಶ ಕೊಟ್ಟರೆ ಹಾಗೋ ಆ ಥರ ಅವಕಾಶ ಇದೆ. ಆದರೆ ಇದರಲ್ಲಿ ಸೇಫ್ಟಿ ವ್ಯವಸ್ಥೆನೂ ಇದೆ, ಅರ್ಥ ಆಯ್ತಾ? ಈಗ ಬ್ಲಾಕ್ ಮನಿ ಪ್ರಾಬ್ಲಮ್, ಇದಕ್ಕೆ ವೈಟ್ ಮನಿ ಪ್ರಾಬ್ಲಮ್ ಇಲ್ಲ ಅಂತಾರಲ್ಲ ಹಾಗೆ. ಇದು ವ್ಯವಸ್ಥೆ ಇದೆ, ಅದಕ್ಕೆ ವ್ಯವಸ್ಥೆ ಇಲ್ಲ. ಅದು ಪಾಪ ಇವರೇ ಸಫರ್ ಆಗಬಾರ್ದು, ಅವ್ರು ಸಫರ್ ಆಗಲೇಬೇಕು. ಆದ್ದರಿಂದ ನಾನು ವ್ಯವಸ್ಥೆ ಮಾಡ್ತೇನೆ, ಯೋಚನೆ ಮಾಡೋ ಕಾರಣ ಇಲ್ಲ. ಸರ್ಕಾರಕ್ಕೆ ತಲೆ ಇರಬೇಕಾದ್ರೆ ದೇವರೇ ಆಗಿಬಿಡ್ತಾನೆ, ಗೊತ್ತಾಯ್ತಾ? ತೊಂದರೆ ಆಗದ ವ್ಯವಸ್ಥೆ ಮಾಡಿರಲೇಬೇಕು, ಯಾವುದೋ ಒಂದು ಮಾಡಿರ್ತಾನೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಸಜ್ಜನರ ಸಂರಕ್ಷಣೆ ಎಷ್ಟೋ ಜನ ಇಂದ್ರಾದೇವರ ಅವತಾರ ಮಾಡಿದ್ದಾರೆ ಕೆಲವು ಸಲ, ಶಂಭರಾಸರ ಇಂದ್ರದೇವರು ಕೊಂದಿದ್ದಾರೆ, ಎಷ್ಟೋ ಕೆಲಸ ಮಾಡಿದ್ದಾರೆ. ಅಂದಮೇಲೆ ನೀನೇನು ಮಾಡಿ ರಕ್ಷಣೆ ಮಾಡೋದು ಅಂದರೆ, ಅಲ್ಲಿ ನೋಡಿ ಪ್ರಾಣಾಯ ಅಂತಿಲ್ಲ, ಪರಿತ್ರಾಣಾಯ ಪದ ಇದೆ. ಆಲ್ರೌಂಡ್ ಪ್ರೊಟೆಕ್ಷನ್ ಕೊಡಬೇಕಾದ್ರೆ ದೇವರಿಗೆ ಮಾತ್ರ ಸಾಧ್ಯ. ಪೊಲೀಸ್ ಪ್ರೊಟೆಕ್ಷನ್ ಕೊಡೋದು ಬೇರೆ, ಡಿ ಜಿ ಪಿ ಪ್ರೊಟೆಕ್ಷನ್ ಕೊಡೋದು ಬೇರೆ. ಆ ಪ್ರೊಟೆಕ್ಷನ್ ಹೇಗಿರುತ್ತದ? ಆ ಸೆಕ್ಯೂರಿಟಿ ಟೋಟಲ್ ಸೆಕ್ಯೂರಿಟಿ ಇಲ್ಲೆಲ್ಲ ಒಂದು ಅಂತಲ್ಲಿ ಕೊಡ್ತಾರೆ. ಕೆಲವರು ಯಾರೋ ಅಪಾಯ ಇದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಒಂದು ಲೆಟರ್ ಕಳಿಸ್ತಾರೆ, ನೀವು ಕೊಟ್ಟಿದ್ದೇವೆ ಅಂತ ಬರೋದೇ ಆಗಿ ಕೊಟ್ಟಿದ್ದು ಲೆಟರ್ ಕೊಟ್ಟಿರ್ತಾರೆ ಅಷ್ಟೇ, ಇರೋದೇ ಇಲ್ಲ. ಅದು ಕೆಲವು ಸರ್ತೆ ಆಕ್ಚುರಿ ಕೊಡ್ತಾರೆ, ಕೆಲವು ಸರ್ತೆ ಇದು ಮಾಡ್ತಾರೆ. ಆದರೆ ದೇವರು ಮಾತ್ರ ಪರಿತ್ರಾಣ ಮಾಡಬೇಕಾದ್ರೆ ಯಾರಿಗೆ ಸಾಧ್ಯ? ದೇವರಿಗೆ ಮಾತ್ರ ಸಾಧ್ಯ. ವಿನಾಶ, ಬರೀ ನಾಶ ಮಾಡೋದಲ್ಲ, ಏನು ಮಾಡಬೇಕಾಗ? ವಿನಾಶ ಮಾಡಬೇಕು. ಇವತ್ತು ಉಳಿದವರು ಸಸ್ಪೆಂಡ್ ಮಾಡೋ ಅಧಿಕಾರನೇ ಇಲ್ಲ, ಕಾಂಪಿಟೆಂಟ್ ಅಥಾರಿಟಿ ಆಗಬೇಕು. ಡಿಸ್ಮಿಸಲ್ಗೂ ಯಾರಿಗೂ ಅಧಿಕಾರ ಇಲ್ಲ, ಯಾರು ಮಾಡಬೇಕದನ್ನ? ಅದಕ್ಕೆ ವಿನಾಶಾಯ, ಟೋಟಲ್ ನಾಶ ಮಾಡಬೇಕಾದ್ರೆ ಯಾರಿಗೆ ಸಾಧ್ಯ? ದೇವರಿಗೆ ಸಾಧ್ಯ. ಅದೇ ರೀತಿ ಧರ್ಮ ಧರ್ಮ ಸ್ಥಾಪನೆ ಬೇರೆ, ಧರ್ಮ ಸಂಸ್ಥಾಪನೆ ಆಗಬೇಕು. ಸಂಬಂಧನೆ ಮತ್ತೆ ಬೂರಕ್ಕೆ ನೋಡಿ, ಪರಿ ಇದೆ, ವಿ ಇದೆ, ಸಂಸ್ಥಾಪನ ಇದೆ. ಅದನ್ನು ಮಾಡಬೇಕಾದ್ರೆ ಯಾರಿಗೆ ಸಾಧ್ಯ? ದೇವರಿಗೆ ಸಾಧ್ಯ. ಆದ್ದರಿಂದ ಉಳಿದದ್ದನ್ನು ಉಳಿದವ್ರ ಮೂಲಕ ಮಾಡಿಸ್ತಾನೆ. ಆದರೆ ತಾನು ಇದನ್ನು ಮಾಡಬೇಕಾದ್ರೆ ತಾನೇ ಬರ್ತಾನೆ ಅಂತ. ಕಲಿಯುಗದಲ್ಲಿ ಪೂರ್ತಿ ಪರಿತ್ರಾಣ ಮಾಡಬಾರ್ದು, ಅದೇ ಪೂರ್ತಿ ವಿನಾಶನೂ ಮಾಡಬಾರ್ದು. ಕಲಿಯುಗ ಉಳಿದಬೇಕಲ್ಲ, ಕತ್ಲೆ ನಾಶ ಮಾಡಿದರೆ ರಾತ್ರಿ ಆಗೋದಿಲ್ಲ. ಆದ್ದರಿಂದ ದುರ್ಜನರಿರಬೇಕು, ಸಜ್ಜರಿಗೆ ಬಾಧಕ ಆಗಬಾರ್ದು, ಅಷ್ಟು ಮಾಡ್ತಾನೆ. ಧರ್ಮದ ಸಮ್ಯಕ್ ಸ್ಥಾಪನೆ ಮಾಡ್ತಾನೆ, ಯಾರಿಗೆ ಬೇಕೋ ಅವರಿಗೆ. ಸೂರ್ಯ ಹಗಲು ಲೈಟನ್ನು ಎಲ್ಲರಿಗೂ ಕೊಟ್ಬಿಡ್ತಾನೆ, ಗೊತ್ತಾಯ್ತಾ? ರಾತ್ರಿಗೆ ಬರಬೇಕಾದ್ರೆ ಕರೆಂಟ್ ಎಲ್ಲದವ್ರ ಮನೆ ಕರೆಂಟ್ ಬರೋದೇ ಇಲ್ಲ, ಕರೆಂಟೇ ತಗೊಂಡಿಲ್ಲ ಅವನು. ಆ ಸೂರ್ಯ ಆಗಿಲ್ಲ, ಸೂರ್ಯ ಏನು ಮಾಡ್ತಾನೆ? ಎಲ್ಲರಿಗೂ ಬೆಳಕು ಕೊಟ್ಬಿಡ್ತಾನೆ. ಸೊ ಬೇರೆ ಯುಗದಲ್ಲಿ ಪರಮಾತ್ಮ ಆ ರೀತಿ ಮಾಡಿದರೆ, ಕಲಿಯುಗದಲ್ಲಿ ಮಾತ್ರ ಯಾರಿಗೆ ಮಾಡ್ತಾನೆ? ಯೋಗ್ಯತೆ ಇದ್ದವ್ರಿಗೆ ಮಾತ್ರ, ಬೇರೆಯವ್ರಿಗೆ ಮಾಡ ಕರೆಂಟ್ ತೊಗೊಂಡಿರೋ ಕನೆಕ್ಷನ್ ತೊಗೊಂಡವ್ರಿಗೆ ಮಾತ್ರ, ಅನ್ಕನೆಕ್ಟೆಡ್ ಪೀಪಲ್ಗೆ ಮಾಡೋದಿಲ್ಲ. ಭಕ್ತವತ್ಸ ಪರಿತ್ರಾಣಾಯ ಸಾಧುನಾಮ ಇರೋದ್ರಿಂದ ಅದು ಪ್ರಶ್ನೆ ಬರೋದಿಲ್ಲ. ಇದು ಎಲ್ಲರೂ ಕನ್ವರ್ಟ್ ಮಾಡಲಿಲ್ಲ ಏನಂತ? ಹೌದು, ಹ್ಞೂ, ಅದಕ್ಕೆ ಹೌದು. ಏನು ಮಾಡಲಿ, ಯಾರಿಗೆ ಬೇಕಾಗಿದೆ ಇವತ್ತೇ? ಯಾರಿಗೆ ಬೇಕಾಗಿದೆ ಲೆಕ್ಕ ಇಟ್ಕೊಂಡ್ರೆ, ಈ ಕೋಟಿ ಕೋಟಿ ಜನದಲ್ಲಿ ಜಸ್ಟ್ ಒಂದು ಹ್ಯಾಂಡ್ಫುಲ್ ಆಫ್ ಪೀಪಲ್ ಸ್ವರ ಪಡ್ತಾರೆ ಅಂದರೆ ಅರ್ಥ ಏನು ಅದಕ್ಕೆ? ಬೆಸ್ಟ್ ಫಿಲಾಸಫಿ ಮಾಡೋದಕ್ಕೆ ಇರೋದು ಅರ್ಥ ಏನು ಅದಕ್ಕೆ? ಜನಕ್ಕೆ ಬೇಕಿಲ್ಲ, ಅಯೋಗ್ಯರೇ ಇದ್ದಾರೆ ಅಂತ. ಕುರುಡನಿಗೆ ಸೂರ್ಯನ ಬೆಳಕು ಕಾಣೋದಿಲ್ಲಲ್ಲ, ಹಾಗೆ ಸೂರ್ಯನಿಗೆ ಲೈಟ್ ಬೆಳಕು ಕಾಣೋದಿಲ್ಲಲ್ಲ, ಏನು ಕಾಣೋದಿಲ್ಲ? ಸೂರ್ಯನ ಬೆಳಕೇ ಕಾಣೋದಿಲ್ಲ. ಸೊ ಆಚಾರ್ಯ ಸೂರ್ಯ ಅವ್ರ ಬೆಳಕು ಕಾಣದೇ ಇರೋದಕ್ಕೆ ಕುರುಡುತನೇ ಕಾರಣ. ಅವರವ್ರ ಸಾಧನೆ ಆಗಬೇಕಷ್ಟೇ. ಭೀಮಸೇನ ದೇವರಾಗಿದ್ದಾಗ ಎಲ್ಲರೂ ಕಂಪಲ್ಸರಿ ಮಾಡಲೇಬೇಕು. ರಾಜ ಕ್ಷತ್ರಿಯ ಧರ್ಮ ಯುಗ ಧರ್ಮ ಎರಡೂ ಇತ್ತಲ್ಲಿ. ಸರ್ವಾನ ಭಾಗವತ ಶಾಸ್ತ್ರ ಪಥಾನ್ವಿಧೋಯ ಮಾರ್ಗಂ ಚಕಾರ ಸತು ವೈಷ್ಣವೇವ ಶುಭ್ರಂ. ಅವರ ಆಳ್ವಿಕೆಯಲ್ಲಿ ಒಬ್ಬ ಅವೈಷ್ಣವನೇ ಇರಲಿಲ್ಲ, ಎಲ್ಲ ವೈಷ್ಣವರೇ. ಅದು ಇಲ್ಲಿ ಮಾತ್ರ ಅವರೇ, ಅದೇ ಭೀಮಸೇನ ದೇವರೇ, ಅದೇ ಕೃಷ್ಣನೇ ವೇದವ್ಯಾಸರು, ಅದೇ ಮಧ್ವಾಚಾರ್ಯರು ಭೀಮಸೇನ ದೇವರು. ಆದರೆ ಅವ್ರು ಮಾಡಲಿಲ್ಲ. ಯಾಕೆ? ಈಗ ಧರ್ಮ ಸಂರಕ್ಷಣೆ, ಇದು ಧರ್ಮ ಸಂರಕ್ಷಣೆನೇ. ಕಲಿಯುಗದ ಧರ್ಮ ಸಂರಕ್ಷಣೆ ಆಗಬೇಕು, ಅರ್ಥ ಆಯ್ತಾ? ಕಲಿಯುಗ ಧರ್ಮ ಪ್ರೊಟೆಕ್ಟ್ ಆಗದೆ ಹೋದರೆ ಕಷ್ಟ. ಇವತ್ತು ಫೇಲ್ ಆದ ವಿದ್ಯಾರ್ಥಿ ಆನ್ಸರ್ ಪೇಪರು ಸರಿಯಾಗಿಟ್ಟಿರ್ತಾರೆ, ಗೊತ್ತಾಯ್ತಿಲ್ಲ, ಬಿಸಾಕ್ಬಿಡೋದಿಲ್ಲ ಅವನು. ಯಾಕೆ? ಅವನು ಫೇಲ್ ಅಂತ ಪ್ರೂವ್ ಆಗಬೇಕಾದ್ರೆ ಇರಬೇಕದು, ಇಲ್ಲದೋದ್ರೆ ಅವ್ನು ಸುಳ್ಳೆ ಕೇಸ್ ಆಗ್ತಾರೆ. ಆಮೇಲೆ ಅವ್ರು ಇವತ್ತು ಬರೀ ಪೇಪರ್ ಕೊಟ್ಟವನ್ನು ಸರಿಯಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ, ಎಲ್ಲ ಬರ್ಕೊಟ್ಟು ಸರಿಯಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ, ಇಲ್ಲದವ್ರು ಅದೇ ಒಂದು ಅಪರಾಧ ಆಗಿಬಿಡುತ್ತೆ. ಆಮೇಲೆ ಆ ತರಹ ರಕ್ಷಣೆ ಎಲ್ಲರಿಗೂ ಕೊಡ್ತಾನೆ ಪರಮಾತ್ಮ, ಕೊಡಬೇಕಾದ ರೀತಿಯಲ್ಲಿ ಕೊಡ್ತಾನೆ. ನಾ ಜನ್ಮ ನೈವ ಪರಿತ್ರಾಣಾಧಿಕಂ ಕಾರ್ಯಮಿತಿ ನಿಯಮ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ, ಅಂತೂ ಪರಮಾತ್ಮನ ಅವತಾರ ಮಾಡದೆ ಬೇರೆ ದಾರಿನೇ ಇಲ್ಲ, ಅವನು ಬಂದೇ ಮಾಡಬೇಕು ಅಂದ್ರೆ ಏನು ಇಲ್ಲ, ಅಲ್ಲಿ ಇದ್ಕೊಂಡು ಬೇಕಾದ್ರೂ ಮಾಡ್ತಾನೆ. ಅದು ಇದೊಂದು ಉತ್ತರ. ಈಗ ಬೇರೆ ಯುಗದಲ್ಲಿ ಅವತಾರ ಮಾಡಿ ಮಾಡ್ತಾನೆ, ಕಲಿಯುಗದಲ್ಲಿ ಅವತಾರ ಮಾಡದೆ ಮಾಡ್ತಾನೆ ಅಷ್ಟೇ. ಮಾಡೋದು ಮಾತ್ರ ಯಾರು? ಪರಮಾತ್ಮನೇ. ನಾ ಜನ್ಮ ನೈವ ಪರಿತ್ರಾಣಾಧಿಕ ಒಂದು ಆಫೀಸ್ನಲ್ಲಿ ಮೇನ್ ಆಫೀಸರ್ ರಜೆ ಹಾಕಿದ್ರೆ ಏನ್ ಮಾಡಿರ್ತಾರೆ ಒಂದು ವ್ಯವಸ್ಥೆ? ಇನ್ಚಾರ್ಜ್ ಇದ್ದೇ ಇರ್ತಾರೆ, ಒಂದು ಖಾಲಿ ಬಿಡೋದಿಲ್ಲ ಆಫೀಸ್ನ. ಅದೇ ರೀತಿ ಪರಮಾತ್ಮ ಇನ್ಚಾರ್ಜ್ ಕಾನ್ಸೆಪ್ಟ್ ಬಂದಿದ್ದು ಪರಮಾತ್ಮನಿಂದಾನೆ. ಯಾರನ್ನ ಇನ್ಚಾರ್ಜ್ ಮಾಡೋದಿಲ್ಲ, ಯಾರನ್ನ ಮಾಡ್ತಾರೆ? ಅದಕ್ಕೊಂದು ಕಾಂಪಿಟೆಂಟ್ಸ್ ಇರಬೇಕು. ಎಲ್ಲರೂ ಕೊಡಿಸ್ಬಿಟ್ರೆ ಪಜೀತ್ ಆಗುತ್ತೆ. ಆಮೇಲೆ ಆಚಾರ್ಯ ಕಾಂಪಿಟೆಂಟ್ ವಾಯುದೇವರ ಹತ್ರ ಅವನು ಕಳಿಸ್ಕೊಡ್ತಾನೆ. ಅವ್ರು ಸರ್ವಜ್ಞ, ಅವ್ರು ಪೂರ್ಣ ಪ್ರಜ್ಞರು, ಅವನು ಕಳಿಸ್ಕೊಡ್ತಾನೆ. ಆದ್ರಿಂದ ಇನ್ಚಾರ್ಜ್ ವ್ಯವಸ್ಥೆ ಯಾವಾಗ ಇಟ್ಟಿರ್ತಾನೆ ಪರಮಾತ್ಮ. ಅದು ಆಟೋಮೆಟಿಕ್ ಅಲ್ಲ, ಮೊದಲೇ ಹೇಳಿದ್ದೇನೆ. ಸರ್ವಿಸ್ ಆದಷ್ಟು ಪ್ರಮೋಷನ್ ಡ್ಯೂ ಅಷ್ಟೇ, ನಾಟ್ ಕನ್ಫರ್ಮ್ ಆಗೋದು ಯಾವಾಗ ಅದು ಬಂದ್ರೆ ಅರ್ಥ ಆಯ್ತಾ? ಈಗ ಅದಕ್ಕೇನೆ ಪರಮಾತ್ಮ ವ್ಯವಸ್ಥೆ ಮಾಡಿ ಹಾಗಿಡ್ತಾನೆ. ಇಲ್ಲದ ಹೋದ್ರೆ ಬರ್ಲಿಕ್ಕೆ ಸಹ ಕಲಿಯುಗ ರೂಪದಿಂದ ಬಂದು ದುಷ್ಟರನ್ನು ನಾಶ, ಕಲಿಯುಗ ಅದೇ ಹೋಗೋದಿಲ್ಲ, ದುಷ್ಟರನ್ನು ನಾಶ ಮಾಡಿ ಇದು ಮಾಡ್ತಾನೆ. ಅದೇ ರೀತಿ ಕತ್ಲ ಅದೇ ಹೋಗೋದಿಲ್ಲ, ಸೂರ್ಯ ಬಂದ್ರೆ ಹೋಗೋದು. ಕತ್ಲೆ ಅದಷ್ಟಿಗೆ ಹೋಗ್ಬಿಟ್ರೆ ನೀನೇ ಬರೋದು ಅಂತ ಕೇಳ ಇಲ್ಲ. ಸೂರ್ಯ ಬಂದ್ ಮಾತ್ರ ಕತ್ಲೆ ಆಗೋಗುತ್ತೆ. ಹಾಗೆ ದೇವರ ಅವತಾರ ಮಾಡಿ ಮಾಡ್ತಾನೆ. ಕಲ್ಕಿ ಕಲಿಯನ್ನು ಪರಿಹಾರ ಮಾಡಿ ಕೃತಜ್ಞ ತರೋದಕ್ಕೆ ಕಲ್ಕಿ ಅಂತ. ಅದಕ್ಕೆ ಮೂಲ ಯುಗ ಅದೇ ಅಂತ ಕರೀತಾರೆ. ಧರ್ಮ ವಿವರ್ಧನ ಮೂಲ ಯುಗ ಅದೇ, ಗೊತ್ತಾಯ್ತಾ? ಕೃಷ್ಣಕಷ್ಟು ಬಂದ ಅದು ಕಲಿಯುಗದಲ್ಲಿ ಇದ್ರಣ. ಯಾವುದಲ್ಲಿ ಇದ್ರು ಅವರು? ಬೇರೆ ಯುಗದಲ್ಲ ತಾನೆ. ಇವತ್ತು ಕಳ್ಳತನ ರಾತ್ರಿನೂ ಆಗುತ್ತೆ, ಹಗಲು ಆಗುತ್ತೆ. ಆದ್ರೆ ರಾತ್ರಿ ಜಾಸ್ತಿ ಆಗುತ್ತೆ, ಹೊತ್ತಾನೆ. ರಿಸ್ಕ್ ಇರೋದು ಯಾವಾಗ ಜಾಸ್ತಿ? ರಾತ್ರಿ ಅಂದ್ರೆ ಹಗಲು ಸೇಫ್ ಅಂತ, 100% ಸೇಫ್ ಅಂತ ಅರ್ಥನ? ಹಗಲು ಆಗುತ್ತೆ, ರಾತ್ರಿನೂ ಆಗುತ್ತೆ. ಬೇರೆ ಎಲ್ಲ ಯುಗದಲ್ಲೂ ದುಷ್ಟರು ಇರ್ತಾರೆ. ಕಲಿಯುಗದಲ್ಲಿ ಏನಾಗುತ್ತೆ? ಮೆಜಾರಿಟಿ ಭಾರಿ ಜಾಸ್ತಿ ಇರುತ್ತೆ, ಅರ್ಥ ಆಯ್ತಾ? ಆದ್ದರಿಂದ ಬೇರೆ ಯುಗದಲ್ಲಿ ಬರೋ ದುಷ್ಟರು ಹೇಗಿರ್ತಾರೆ ಅಂದ್ರೆ, ವರಾದಿ ಬಲದ ತಗೊಂಡ್ಬಿಡ್ರಿ. ಕಲಿಯುಗನೇ ವರ ಅವರಿಗೆ, ಗೊತ್ತ ಆಯ್ತಾ? ಬೇರೆ ಯುಗ ಹಗಲಲ್ಲಿ ಕಳ್ತನ ಮಾಡ್ಬೇಕಾದ್ರೆ ಭಾರಿ ಟ್ರಿಕ್ ಉಪಯೋಗಿಸ್ಬಾರ್ದು. ರಾತ್ರಿಯಲ್ಲಿ ಕಳೆದ ಕತ್ಲ ಅದೇ ಇರುತ್ತೆ, ಗೊತ್ತಾಯ್ತಾ ಇಲ್ಲ? ಕಲಿಯುಗದ ಕಲಿನೇ ವರ ಇದ್ದಾಗ ಲೆಕ್ಕ ಅವರಿಗೆ. ದುಷ್ಟರಿಗೆಲ್ಲ ಯಾರು ವರ ಇದೆ? ಈಗ ಕಲಿವರಣೆ ಇದೆ. ಆದ್ರಿಂದ ಬೇರೆ ವ್ಯವಸ್ಥೆ ಮಕ್ಕಾಗಿಲ್ಲ, ಬಟ್ ಒಳ್ಳೆಯವ್ರಿಗೆ ವ್ಯವಸ್ಥೆ ಮಾಡ್ತಾರೆ ಅಷ್ಟೇ, ಅರ್ಥ ಆಯ್ತಾ? ಬೇರೆ ಯುಗದಲ್ಲಿ ದುಷ್ಟರು ಇದ್ದೇ ಇರ್ತಾರೆ. ಇವತ್ತು ಬೇರೆ ಯುಗದಲ್ಲಿ ಹಿರಣ್ಯಕೇಶವ ರಾಣ ದುಷ್ಟರು ಕಲಿಯುಗದಲ್ಲಿ ಆಗಿದ್ದವರೆಲ್ಲ ಭಯಾನಕ ವ್ಯಕ್ತಿಗಳು. ಸೂರ್ಯಚಂದ್ರನ ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಇತ್ತು, ಅಂಥವ್ರಿಗಿಲ್ಲ. ಅಂದಮೇಲೆ ಇರಬಾರ್ದು ಅಂತೇನಿಲ್ಲಲ್ಲ, ಇದ್ದೇ ಇರ್ತಾರೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಷ್ಟೇ. ವರ ತಗೊಂಡು ಬಂದ್ರೆ ಮಾತ್ರ ಅಲ್ಲಿ ಮಾಡಕ್ ಬರ್ತಿತ್ತು, ಇಲ್ಲಿ ವರ ತಗೊಳದೆ ಬಂದ್ರು ಮಾಡ್ತಾರೆ. ಇದು ಕಲಿಯುಗದ ವೈಶಿಷ್ಟ್ಯ. ಹೌದು, ಅದಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲ, ನಾನೇ ಬರ್ತೀನಿ ಮಾಡ್ಲಿಕ್ಕೆ ಅಂತ. ಸಣ್ಣ ಪುಟ್ಟದಕ್ಕೆಲ್ಲ ಫ್ಯೂಸ್ ಹಾಕ್ಲಿಕ್ಕೆ ಚೀಫ್ ಇಂಜಿನಿಯರ್ ಬರ್ಬೇಕು ಎನ್ನ ಮನೆಗೆ, ಫ್ಯೂಸ್ ಹಾಕ್ಲಕ್ಕೆ, ಗೊತ್ತಾಯ್ತಾ? ಯಾವ್ದು ಬರ್ತದೆ, ಮೇಜರ್ ರಿಪೇರಿ ಬರ್ತಾರೆ. ಸಣ್ಣ ಇದು ಕೂಡ ಫ್ಯೂಸ್ ಹಾಕ್ಲಿ ಪರ್ಮಿಷನ್ ಕೊಡಿ ಅಂತ ಕೇಳಬೇಕಾಗಿಲ್ಲ, ಕನಿಷ್ಠ ತಗೊಳ್ಳೋ ಪರ್ಮಿಷನ್ ತಗೋಬೇಕು, ಫ್ಯೂಸ್ಗೆಲ್ಲ ಬೇಕಾಗಿಲ್ಲ. ಆ ರೀತಿ ನಾ ಜನ್ಮ ನೈವ ಪರಿತ್ರಾಣಾಧಿಕಂ ಕಾರ್ಯಮಿತಿ ನಿಯಮ. ಆಚಾರ ಪ್ರಶ್ನೆ ಉತ್ತರ ಹೇಗಿರ್ತದೆ? ಇಮ್ಮಿಡಿಯೇಟ್ ಪ್ರಶ್ನೆ, ಜನ ಕೇಳೇ ಬಿಡ್ತಾರೆ. ಅವತಾರ ಮಾಡಿಯೇ ಮಾಡ್ಬೇಕಂದ್ರೆ ಏನು ನಿಯಮ ಇಲ್ಲಿ, ಇದ್ದಲ್ಲೇ ಮಾಡ್ತಾನೆ ಬೇಕಾದ್ರೆ. ಅದು ಇಚ್ಛೆ ಅಷ್ಟೇನೆ, ಬೇಕಾದ್ರೆ ಬರ್ತಾರೆ ಸಾಕು. ಕೆಲಸ ಆದ್ರೆ ಆಯ್ತೋ ಇಲ್ಲ ಕಂಪೇರ್ ಕೊಡ್ರಿ, ನಾನೇ ಬರ, ನಾನು ಬರ್ತೀನಿ. ಕೆಲಸ ಆದ್ರೆ ಆಯ್ತಿಲ್ಲಪ್ಪ ನಿನಗೆ, ಯಾರು ಬರ್ತಾರೆ ತಗೊಂಡು ಏನು ಮಾಡ್ತೀಯ ಅಷ್ಟೇ. ಅದಕ್ಕೆ ನನ್ನ ಶಕ್ತಿ ಆಗಿದೆ, ಕೆಲಸ ಅವತಾರ ಮಾಡಿ ಮಾಡ್ತಾನೆ, ಅವತಾರ ಮಾಡ್ದೇನೂ ಮಾಡ್ತಾನೆ. ಅದರಿಂದ ಅವತಾರ ಮಾಡಲಿಕ್ಕೆ ಕಾಯ್ತಾ ಕೊಡಬಾರ್ದು. ಏನು ಮಾಡ್ತಾನೆ ಪರಮಾತ್ಮ? ಸರಿಯಾಗಿದ್ದರೆ ಮುಗಿದೋಯ್ತು, ಅಲ್ಲಿ ಅದೇ ರಕ್ಷಣೆ ಮಾಡೇ ಮಾಡ್ತಾರೆ. ಅಲ್ಲಿ ಮಾಸ್ ರಕ್ಷಣೆ ಮಾಡ್ತಾರೆ, ಇಲ್ಲೇ ಏನು ಮಾಡ್ತಾನೆ? ಇಂಡಿವಿಜುವಲ್ ಆಗಿ ಮಾಡ್ತಾರೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಯಾರು ಧರ್ಮಿಷ್ಠರೋ ಅವರೇ ಮಾತ್ರ ಮಾಡ್ತಾರೆ. ಹಾಗೇನು ಹೇಳಿಲ್ಲ, ಕನೆಕ್ಷನ್ ಇದ್ರೆ ಮಾತ್ರ ಬರುತ್ತೆ. ಆಗಲೇ ಸೂರ್ಯ ಎಲ್ಲರೂ ಕೊಟ್ಬಿಡ್ತಾರೆ. ಬೇರೆ ಯುಗದಲ್ಲಿ ಸದ್ಯದಲ್ಲಿ ಜನರಲ್ ರಕ್ಷಣೆ ಸಿಕ್ಕಿಬಿಡುತ್ತೆ. ಇಲ್ಲಿ ಮಾತ್ರ ಯಾವ ಶರಣ ಬಂದು ವಿಶೇಷ ಶರಣ, ಅಲ್ಲೂ ಶರಣ ಬಂದಿರಬೇಕು. ವಿಶೇಷ ಬಂದರೆ ಮಾತ್ರ ಸಾಧ್ಯ, ಇಲ್ಲೋದ್ರೆ ಕೊಡೋದಿಲ್ಲ. ತಥಾಪಿ ಲೀಲೆಯ ಸ್ವಭಾವೇನ ಚ ಯಥೇಷ್ಟಚಾರಿ. ಲೀಲೆಯ ನಲುಕವತ್ತು ಲೀಲಾ ಕೈವಲ್ಯಂ, ಬ್ರಹ್ಮಸೂತ್ರ. ಪರಮಾತ್ಮ ಲೀಲೆಯಿಂದ ಮಾಡ್ತಾನೆ, ಯಾರೋ ಅವನು ಕಮೆಂಡ್ ಮಾಡೋಗಿಲ್ಲ. ಕರ್ಮ ಅಂತಿಲ್ಲ, ಅಶಕ್ತಿ ಅಂತಿಲ್ಲ, ಅವತಾರ ಮಾಡೋದು ಬಿಡೋದಿಲ್ಲ, ತನ್ನ ಇಷ್ಟ ಅದು. ಅದಕ್ಕೆ ಸ್ವಭಾವೇನ, ಪರಮಾತ್ಮನ ಸ್ವಭಾವ ಒಂದು ಯಥೇಷ್ಟಚಾರಿ. ಇನ್ನೊಬ್ರು ಯಾರು ಕಂಟ್ರೋಲ್ ಇಲ್ಲ, ಇಷ್ಟ ಬಂದ ಸ್ವತಂತ್ರ, ಸ್ವತಂತ್ರನಾಗಿ ಮಾಡ್ತಾನೆ. ಆದ್ರಿಂದ ಅವ್ರು ಹುಟ್ಟಬೇಕು ಅಂತ ನಿಯಮ ಇಲ್ಲ, ಹುಟ್ಟದೆ ಹೋದ್ರೆ ಆಗೋದಿಲ್ಲ ಅಂತನೂ ಇಲ್ಲ, ಮಾಡೋದು ನಿಜ. ಅವತಾರ ಮಾಡಿಯೂ ಮಾಡ್ತಾನೆ, ಮಾಡದೇನೂ ಮಾಡ್ತಾನೆ. ಆದ್ರಿಂದಾಗಿನೇ ಪರಮಾತ್ಮನ ವೈಭವ ಆಲ್ರೌಂಡ್ ಅಂತ ಹೇಳೋದಕ್ಕೆ ಇಲ್ಲಿ ವಿಶೇಷ ವ್ಯವಸ್ಥೆ. ಏನು ಹೇಳಿದ್ದೇನೀಗ ರಿಕ್ವೆಸ್ಟ್ ಮಾಡಿ, ಇಲ್ಲಿ ಕಲಿಯುಗದಲ್ಲಿ ರಿಕ್ವೆಸ್ಟ್ ಮಾಡಿ ಯಾರು ಜನಗಳಲ್ಲ, ಬ್ರಹ್ಮದೇವರು ಮಾಡ್ತಾರೆ ಮಾಡ್ತಾರೆ. ಇಲ್ಲಿ ಏನು ಮಾಡಬೇಕೀಗ, ನಾವನೇ ಮಾಡ್ಕೋಬೇಕು. ಅದಕ್ಕಿಲ್ಲ ಈಗ, ಅರ್ಥ ಆಯ್ತಾ? ಅವ್ರು ಕೆಲವು ಕೇಸನ್ನ ಮಾಸಲ್ಲಿ ಮಾಡಿಬಿಡ್ತಾರೆ, ಕೆಲವನ್ನ ಇಂಡಿವಿಜುವಲಿ ಮಾಡ್ತಾನೆ. ಅರ್ಥ ಆಯ್ತಾ? ತಥಾ ಹಿ ಉಕ್ತಂ ದೇವಶೇಷ ಸ್ವಭಾವೋಯಂ. ಇದೆಲ್ಲ ಇಲ್ಲಿ ಆಧಾರ ಇದೆ ಇದಕ್ಕೆಲ್ಲ ಅಂತ ಕೇಳಿ ಇಷ್ಟೆಲ್ಲ ಕೊಟೇಶನ್ ಕೊಡ್ತಾರೆ. ಅಲ್ಲೂ ಮೊದಲೇನು ಹೇಳಿದ್ರು ಸ್ವಭಾವ ಏನಂದ್ರು, ದೇವಶೇಷ ಸ್ವಭಾವೋಯಂ ಉಪನಿಷತ್ತು. ಗೊತ್ತಾಯ್ತಾ? ಆಪ್ತಕಾಮಸ್ಯ ಕಾಸ್ಪೃಹ, ಯಾವುದೇ ಇಷ್ಟಕ್ಕೋಸ್ಕರ ದೇವರು ಬರೋದಿಲ್ಲ, ಅವನು ಪೂರ್ಣತೆಯಿಂದನೇ ಬರ್ತಾನೆ. ಲೋಕವತ್ತು ಲೀಲಾ ಕೈವಲ್ಯಂ, ಲೋಕವತ್ತು ಲೀಲಾ ಕೈವಲ್ಯ ಬಿಡಿಸ್ಬೇಕಾದ ಲೋಕವತ್ತು ಲೀಲಾ ಕೈವಲ್ಯಂ, ಲೋಕವದೇವ ಲೀಲಾ ಕೈವಲ್ಯಂ. ಕೈವಲ್ಯಂ ಪರಮಾತ್ಮನದೇನೋ ಕೇವಲ ಲೀಲಾ, ಬರೀ ಲೀಲೆ ಹೊರತು ಬೇರೆ ಅಲ್ಲ, ಬೇರೆ ಯಾವ ದೃಷ್ಟಿನೂ ಮಾಡ್ತಾ ಇಲ್ಲ. ಏವ ಶಬ್ದ, ಹೌದೌದು, ತೂ ಶಬ್ದ ಏವನೇ ಕೈವಲ್ಯ, ಬರೀ ಕೈವಲ್ಯ ಅಂದ್ಬಿಟ್ರೆ ಅಂದ್ರೆ ಕೈವಲ್ಯವೂ ಇರಬಹುದು ಅಂತಾಗುತ್ತೆ. ಕೈವಲ್ಯವೇ ಅಂತ ಹೇಳಿದಾಗ ಏನಾಯ್ತು? ಬರ್ತೇನೆ, ಬಂದೇ ಬರ್ತೇನೆ, ಆಗ ವ್ಯತ್ಯಾಸ ಬರುತ್ತಲ್ಲ. ಹಾಗೆ ಕ್ರೀಡತೋ ಬಾಲಕ ಸೇವಾ ಚೇಷ್ಟಾಂ ತಸ್ಯ ನಿಶಾಮಯ, ವಿಷ್ಣು ಪುರಾಣದ್ದು. ಕ್ರೀಡತೋ ಬಾಲಕ ಸೇವಾ, ಬಾಲಕ ಆಡ್ತಿರ್ತಾನಲ್ಲ ಹಾಗೆ ಸ್ವಭಾವ, ಬಾಲಕ ಆಡೋದ್ ಸ್ವಭಾವ, ಪರಮಾತ್ಮನದ ಈ ರೀತಿ ಮಾಡೋದ್ ಸ್ವಭಾವ. ಇಲ್ಲಿ ದೃಷ್ಟಾಂತ ಬಾಲಕ ತಿಳುವಳಿಕೆಲ್ಲ ಮಾಡ್ತಾನೆ, ಅದನ್ನ ತಗೋಬಾರದು. ಕಾಮನ್ ಫ್ಯಾಕ್ಟ್ರು ಆಡೋದು ಮಾತ್ರ ತಗೋಬೇಕು, ಅವ್ರು ಬೇರೆ ಇಲ್ಲ. ಅಭಯ ಹರಿಭಯಾದಿವ ಸ್ವಾಂ ಪುರಾತ್ ಯವಾತ್ಸೀತ್ ಯದನಂತ ವೀರ್ಯ. ನೋಡು ಅಂತ ಅರ್ಥ, ಜಸ್ಸಿ ಲುಕ್ ಅಟ್ ಇಟ್ ಅಂತ ಅರ್ಥ. ಹರಿಭಯಾದಿವ ಸ್ವಯಂ ಪುರಾತ್ ವ್ಯವಾತ್ಸೀತ್ ಯದನಂತ ವೀರ್ಯ. ಇದು ಭಾಗವತದಲ್ಲಿ ಬರುತ್ತೆ. ಯದ ಹರಿಭಯಾದಿವ ಸ್ವಯಂ ಪುರಾತ್, ಪರಮಾತ್ಮ ಮೊದಲೇನು ಬಿಟ್ಟು ದ್ವಾರಕೆಗೆ ಬಂದ. ನೋಡೋದಕ್ಕೆ ಏನಿಸ್ತು? ಹರಿಭಯಾದಿವ ಜರಾಸಂದನ ಹರಿ ಶತ್ರು, ಶತ್ರುಭಯಕ್ಕೋಸ್ಕರ ಬಂದ ಬಂದ. ಆಕ್ಚುಲಿ ಲೀಲೆ ಅಷ್ಟೇ ಹೊರತು ಶತ್ರುಭಯದ ಪ್ರಶ್ನೆ ಇಲ್ಲ. ನೋಡೋದಕ್ಕೆ ಕಾಣಿಸ್ತಾ ಇದೆ. ಹರಿಭಯಾತಿವ ಸ್ವಯಂ ಪುರಾತ್, ಪುರಾತನ ಮಧುರಾ ಪುರಾತ್ ವ್ಯವಾತ್ಸಿ, ದ್ವಾರಕಾಪುರಕ್ಕೆ ಹೊರಟೋಗಿಬಿಟ್ಟ. ವ್ಯವಸ್ಥೆ ವಲಸೆ ಹೋದ ಅಂತ ಅರ್ಥ. ವ್ಯವಸ್ಥಿತ್ ಅಂದ್ರೇನು? ಶಿಫ್ಟ್ ಆದ ಅಲ್ಲಿ. ನಿಜವಾಗ್ಲೂ ಯಾರೋ ಅನಂತ ವೀರ್ಯ, ಅನಂತ ವೀರ್ಯನನ್ನು ಯಾರು ಅಪೋಸ್ ಮಾಡೋ ಸಾಮರ್ಥ್ಯ ಇದೆಯಾ? ತಾರೇ ಹಾಗೆ ಮಾಡಿದ್ರು, ಸ್ವೇಚ್ಛೆಯಿಂದ ಮಾಡಿದ್ದೆ ಹೊರತು. ಮೋಹನ ಮಾಡೋದೊಂದು, ಸ್ವೇಚ್ಛೆ ಒಂದು, ಮತ್ತು ಲೋಕ ಧರ್ಮ ತೋರಿಸೋದೊಂದು. ಬೇರೆ ಭಾರಿ ಹಿಂದೆಲ್ಲ ಪ್ಲೇಗ್ ಕಾಲರ ಬಂದಾಗ ಏನು ಮಾಡ್ತಾ ಇದ್ರು? ಊರು ಬಿಟ್ಟು ಹೊರಗೆ ಕ್ಯಾಂಪ್ ಆಗಿಬಿಡ್ತಾ ಇದ್ರು. ತೋರಿಸ್ತೇವೆ ಪರಮಾತ್ಮ ಅಷ್ಟೇ, ಅದೆಲ್ಲ ಪರಮಾತ್ಮ ತೋರಿಸಿದ್ದಕ್ಕೆ ಫಾಲೋ ಮಾಡೋಕ್ಕೆ ಬಂತು. ಎಲ್ಲಿ ನಿಮಗೆ ವಿರುದ್ಧ ಜಾಗ ಚೇಂಜ್ ಮಾಡಿಬಿಡಿ ಅಂತ ನಮಗೆ ಸಂದೇಶ ಕೊಡ್ತಾರೆ. ಅದು ವಿಭೀಷಣ ಚೇಂಜ್ ಮಾಡಿಬಿಟ್ಟ, ರಂಕಾಪಟ್ಟಣ ಬೆಟ್ಟ ಈ ಕಡೆ ಬಂದುಬಿಟ್ಟ, ಯೂಸ್ ಈ ಕಡೆಯಿಂದ ಈ ಕಡೆಗೆ ಬಂದ. ಅದು ತೋರಿಸ್ತಾನೆ ಪರಮಾತ್ಮ. ಅದು ಹರಿಯಲಕ್ಕೆ ಸಾಧ್ಯವಾದರೆ ಇರಿ, ಇಲ್ಲದ್ರೆ ಬೇರೆ ಕಡೆ. ಒಟ್ಟಿನ ಸಾಧನೆಗೆ ಏನಾಗಬಾರ್ದು? ವಿಘ್ನ ಆಗಬಾರ್ದು, ಆ ರೀತಿ ಇರಬೇಕು. ಈ ತಾಕೆ ದಾರಿಯಾಗಿ ಬರುತ್ತಲ್ಲಿ ಪುರಾತಿವ ಪುರಾದಿವ ಅಷ್ಟೇ. ಪುರಾತ್ ಅಲ್ಲ, ಪುರಾತ್ ಪುರ ಶಬ್ದ ಅದು, ಪುರಾತ್ ಇವ ಪುರಾದಿವ ಅಷ್ಟೇ. ತಥಾ ಪುರಾತ್ ವ್ಯವಾತ್ಸೀತಿವ ಹರಿಭಯಾತಿವ, ಆಕ್ಚುಲಿ ಕೂಡಿಸಿದಾಗ ಏನಾದ್ರೆ ಪುರಾದ್ವ್ಯವಸಿತ ಅಂತ ಸಂಧಿ ಆಗುತ್ತೆ ಅಷ್ಟೇ. ಬಿಡಿಸಿ ಬರೆದಾರೆ ಪುರಾದ್ವ್ಯವಸಿತ, ಆ್ಯಕ್ಚುಲಿ ತಾ ಹೋಗಿ ದಕಾರಕ್ಕೆ ಏನಾಗುತ್ತಾರೆ? ಜಸ್ಟ್ರ ಸಂಧಿ ಅಂತಾರೆ. ತಾ ಹೋಗಿ ಏನು ಬರುತ್ತಲ್ಲಿ ದಾ ಬರ ಜಬಗಡ ದಶ್ ಅಂತ ಸೂತ್ರ, ಅದಕ್ಕೆ ಜಾಬಗಡ ದ ಆ ರೀತಿ ಬರೋದ್ರಿಂದ ತಾಕೆ ದಾ ಬಂತು, ಕಾಕ ಜಾ ಬರತ್ತೆ, ವಾಕ್ ಈಶಾ ವಾಗಿ ಈಶಾ ಆ ರೀತಿ ಚೇಂಜ್ ಆಗ್ತಾ ಹೋಗೋದಕ್ಕೆ ಏನಂತ ಜಸ್ತ್ವ ಸಂಧಿ ಅಂತ ಹೇಳ್ತಾರೆ. ಜಸ್ ಅಕ್ಷರಗಳು ಅಂದ್ರೆ ಅವೇ, ಜಬಗಡ ದಶ್ಗೆ ಜಸ್ ಅಂತ ಕರೀತಾರೆ. ಪೂರ್ಣೋಯ ಪೂರ್ಣೋಯ ಸ್ಯಾತ್ರ ನ ಕಿಂಚಿದಾಪ್ಯಂ ತಥಾಪಿ ಸರ್ವಾಹ ಕುರುತೆ ಪ್ರವೃತ್ತಿ ಅಥೋ ವಿರುದ್ಧೇಶು ಮಿಮಂ ವದಂತಿ ಪರಾವರಜ್ಞಾಃ ಮುನಯ ಪ್ರಶಾಂತಾಃ ಇತ್ಯಾದಿ ಋಗ್ವೇದಖಿಲೇಶು. ಮೊದಲು ಮಾಂಡ ಉಪನಿಷತ್ತು, ಆಮೇಲೆ ಬ್ರಹ್ಮಸೂತ್ರ, ಆಮೇಲೆ ವಿಷ್ಣು ಪುರಾಣ, ಆಮೇಲೆ ಭಾಗವತ, ಆಮೇಲೆ ವೇದ, ಎಷ್ಟು ವೆರೈಟಿ ಕೋಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ? ಯಾವ ಸಮಸ್ಯೆಯೂ ಬರಬಾರ್ದು. ಎಲ್ಲ ಏನ ಋಗ್ವೇದ ಅಖಿಲ ಅಲ್ಲ, ಋಗ್ವೇದ ಅಖಿಲ ಅದು ಸಪ್ಲಿಮೆಂಟ್ರಿ ಪೋರ್ಷನ್ ಆಫ್ ಋಗ್ವೇದ ಅಂತ ಅರ್ಥ. ಗೊತ್ತಾಯ್ತಾ? ಅಪೆಂಡೆಂಟ್ ಖಿಲ ಅಂತ ಕರೀತಾರೆ. ಹರಿವಂಶ ಮಹಾಭಾರತಕ್ಕೆ ಖಿಲ, ಹರಿವಂಶ ಖಿಲ ಭಾಗ ಅಂತ ಹೇಳಿದ್ರು. ನಾವೇ ಪರಿಶಿಷ್ಟಗಳು ಅಂತ ಕರೀತಾರೆ, ಅಪೆಂಡಿಸ್ ಅಂತೀವಲ್ಲ ಹಾಗೆ. ಪೂರ್ಣೋಯಂ ಅಸ್ಯಾತ್ರಣ ಕಿಂಚಿದಾಪ್ಯಂ ಪೂರ್ಣ ಅಯಂ ಪೂರ್ಣ ಅಸ್ಯ ಕಿಂಚಿದಾಪ್ಯಂನ ಹೊಂದಬೇಕಾದ ಯಾವುದೂ ಇಲ್ಲ. ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ ಪೂರ್ಣ ತಥಾಪಿ ಸರ್ವಾಹ ಕುರುತೆ. ಹೊಟ್ಟೆ ತುಂಬಿ ಹೋಗಿಬಿಟ್ಟಿದೆ, ಮತ್ತೆ ತಂಬುಲ್ ಹಾಕೋದು ಕೊಡ್ತಾರೆ. ಹೊಟ್ಟೆ ತುಂಬಿ ಹೋಗಿದೆ, ಸ್ವೀಟ್ ತಿಂದು ಸಾಕು ಅಂತಾನೆ ಮಜ್ಜಿಗೆ ಹಾಕಿರಿ ಅಂತಾನೆ. ಮತ್ತೆ ನಮ್ಮ ಪೂರ್ಣತ್ವದಲ್ಲಿ ಏನಿದೆ ಜೊತೆಗೆ? ಮತ್ತೆ ಪೂರ್ಣತ್ವ ಇದೆ ದೇವರಿಗೆ, ಅದೇನೇನೂ ಇಲ್ಲ. ತಥ ಅದಕ್ಕೋಸ್ಕರ ನಕಿಂಚಿದಾಪ್ಯ ಮಧ್ಯ ಸೇರಿಸಿದ್ರು. ಬರೀ ಪೂರ್ಣ ಅಂದರೂ ಕೂಡ ಡೌಟ್ ಬರುತ್ತೆ ಅಂಥೇಳಿ ಕಿಂಚಿದಾಪ್ಯ. ಇದು ಪಾಸಿಟಿವ್ ಸೆನ್ಸ್, ನೆಗೆಟಿವ್ ಇದರಲ್ಲಿ ಹೇಳಿದ್ರು ಅಷ್ಟೇ. ಅವನೇನೂ ಬೇಕಾಗಿಲ್ಲ. ತಥಾಪಿ ಸರ್ವಾಹ ಪ್ರವೃತ್ತಿ ಹೀ ಕುರುತೆ. ಆದರೂ ದೇವನೇನು ಮಾಡ್ತಾನೆ? ಎಲ್ಲ ಕೆಲಸ ನಾವು ಎಲ್ಲ ನಮಗೆ ಆಗಬೇಕಾಗಿದೆ, ಏನು ಕೆಲಸ ಮಾಡ್ತಾ ಇಲ್ಲ, ಫಲ ಸಿಗಬೇಕು ಕೆಲಸ ಮಾಡ್ತಾ ಇಲ್ಲ. ಪರಮಾತ್ಮನಿಗೆ ಫಲನೇ ಬೇಕಿಲ್ಲ, ಏನು ಮಾಡ್ತಾನೆ, ಎಲ್ಲದನ್ನು ಪರ್ಫೆಕ್ಟಾಗಿ ಮಾಡಿ ತೋರಿಸ್ತಾನೆ. ಇದು ಭಾರಿ ಇಂಪಾರ್ಟೆಂಟ್. ಅದರಿಂದ ಒಂದು ವಿಷಯ ಬರುತ್ತೆ, ಫಲಾಪೇಕ್ಷೆ ಇದ್ದವನು ಮಾಡಿದಾಗೆ ಫಲಾಪೇಕ್ಷೆ ಇಲ್ಲದವನು ಮಾಡಲಿಕ್ಕೆ ರೀತಿ ಬೇರೆ, ಫಲಾಪೇಕ್ಷೆ ಇದ್ದು ಮಾಡೋ ರೀತಿ ಬೇರೆ. ಅದಕ್ಕೆ ಆಳು ಮಾಡಿದ್ದು ಆಳು ಅಂತಾರಲ್ಲ, ಹಾಗೆ ಆಳಿಗೆ ಏನಿರುತ್ತೆ ಯಾವಾಗಲೂ ಫಲ ಇರುತ್ತೆ. ವಿಶ್ವಾಸದಿಂದ ಮಾಡಿದಾಗ ಪ್ರಶ್ನೆನೇ ಬೇರೆ. ಅರ್ಥ ಆಯ್ತಾ? ಈಗ ಅದಕ್ಕೆ ನಮ್ಮ ಫಲಾಪೇಕ್ಷೆ ಬಿಡಿಯೋದಕ್ಕೆ ಒಂದೊಂದು ಕಾರಣ. ಸರಿಯಾಗಿ ಕೆಲಸ ಮಾಡಬೇಕು ಅಂತಿದ್ರೆ ಏನಾಗಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಫಲಾಪೇಕ್ಷೆ ಬಂದ ತಕ್ಷಣ ಏನಾಗುತ್ತೆ, ಡೈವರ್ಷನ್ನು ಆ ಕಡೆ ಫಲಕ್ಕೆ ಹೋಗ್ತಾ ಇರುತ್ತೆ ಮನಸ್ಸಾಗಿ. ಏಕಾಶ ದಿವಸ ಊಟಕ್ಕೆ ಯೋಚನೆ ಮಾಡಕ್ಕೆ, ಯಾಕೆಂದ್ರೆ ಊಟದ ಯೋಚನೆ ಇಲ್ಲ, ಅದರಿಂದಾಗಿ ಆ ಕಡೆ ಡೈವರ್ಟ್ ಆಗಲ್ಲ ಮೈಂಡ್. ಒಂದು ಗಟ್ಟಿಯಾಗಿದೆ, ಏನು ಗಟ್ಟಿಯಾಗಿದೆ, ಊಟ ಇಲ್ಲ, ಗಟ್ಟಿಯಾಗಿರೋದ್ರಿಂದ ಆ ಕಡೆ ಗಮನ ಬರೋದಿಲ್ಲ. ಇದು ಬೇರೆ ದಿವಸ ಏನಾಗುತ್ತೆ, ಊಟ ನೋಡ್ತಾ ಇರ್ತಾನಾಗಲಿ, ಊಟ ಇದೆ ಅಂತ ಗೊತ್ತಾಗಿದ್ದರಿಂದ. ಅದಕ್ಕೆ ನಿಷ್ಕಾಮ ಕರ್ಮ ಮಾಡಬೇಕಾದ್ರೆ ಟೆನ್ಷನ್ ಇಲ್ಲ. ಏಕಾಶಿ ಉಪವಾಸದಿಂದ ಕಲಿಬೇಕಾದ ಪಾಠ ಅದು ಒಂದು. ಫಲಾಪೇಕ್ಷೆ ಬಿಟ್ಟು ಅವನು ಶಾಂತನಾಗಿ, ಕೆಲವರು ಹೋಪ್ಲೆಸ್ ಆಗಿ ಕೂತಿರ್ತಾರೆ, ಕೆಲವರು ಹೋಪ್ಫುಲ್ ಆಗಿ ಕೂತಾರೆ, ಅಷ್ಟೇ ವ್ಯತ್ಯಾಸ. ಊಟ ಇಲ್ಲ ಅಂತ ಹೋಪ್ಲೆಸ್ ಆಗಿ ಕೊಡೋದು ಬೇರೆ, ಇವ್ರು ಹೋಪ್ಫುಲ್ ಯಾವಾಗಿಲ್ಲ, ನಿಶ್ಚಿಂತೆಯಾಗಿ ಕೊಡ್ಬೋದು, ಡಿಸ್ಟರ್ಬೆನ್ಸೇ ಇಲ್ಲ. ಆ ಥರ ಯೋಚನೆ ಮಾಡಿದರೆ ರಾಯರು ತಮ್ಮ ಜೀವನ ಹಾಕಿ ಕಳೆದ್ರು. 4 ವರ್ಷದ ಇದನ್ನು ಏನು ಯೋಚನೆ ಕೂಡ ಮಾಡಲಿಲ್ಲ. ಮನೆಗೆ ಊಟ ಇಟ್ಟಿದ್ರೆ ಟೈಮ್ ವೇಸ್ಟ್ ಆಗ್ತಿತ್ತು ಬಿಡು ಅಂತ ಬಿಟ್ಬಿಟ್ರೆ ಅಷ್ಟೇ. ಅದೇ ಅದಕ್ಕೆ ಏಕಾಶಿ ಮಾಡದೇ ಮಾಡಿದ್ರು ಅಂತ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಉಪವಾಸ ದಿವಸಗಳು ಏನಂತ ತಿಳ್ಕೊತಾ ಇದ್ರು ಅವರು, ಏಕಾಶಿ ಅಂತ ಭಾವಿಸಿ ಶಾಸ್ತ್ರ ಮುಖ್ಯವಾದ ದಸರ 24 ತಾಸು ಪಾಠ ಪ್ರವಚನ ಆ ರೀತಿ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೇನೆ ಫಲಾಪೇಕ್ಷೆ ಇದ್ದಲ್ಲಿ ಕ್ವಾಲಿಟಿ ಡೌನ್ ಆಗುತ್ತೆ, ಫಲಾಪೇಕ್ಷೆ ಇದ್ದಲ್ಲಿ ಕ್ವಾಲಿಟಿ ಡೌನ್ ಆಗುತ್ತೆ, ಫಲಾಪೇಕ್ಷೆ ಇಲ್ಲದ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ನಮ್ಮಲ್ಲಿ ಫಲ ಇದ್ರೆ ಕ್ವಾಲಿಟಿನೇ ಇಲ್ಲ, ಆ ಥರ ಮಾಡ್ಕೊಂಡ್ಬಿಡ್ತಾರೆ. ತಪ್ಪು ನ್ಯಾಚ ಸಜ್ಜನರಿಗೆ ಯಾವುದಿರಬಾರದು, ಯಾವಾಗಲೂ ಫಲಾಪೇಕ್ಷೆ ಬೇಕಿಲ್ಲ. ಇಲ್ಲಿ ಫಲಾಪೇಕ್ಷೆಯಿಂದ ಕೆಲಸ ಮಾಡೋರೆಲ್ಲ ಯಾವ ನೇಚರ್ ಅವ್ರದ್ದು, ಅವರು ಎ ಕ್ಲಾಸ್ ಪೀಪಲ್ ಅಲ್ಲ ಅಂತಾರೆ. ಅದಕ್ಕೆ ಸನ್ಯಾಸಕ್ಕೆ ಯಾತಕ್ಕೆ ಮಹತ್ವ ಬಂತು ಅಂದರೆ ಫಲಾಪೇಕ್ಷೆನೇ ಇಲ್ಲ, ಮತ್ತೆ ಅದು ಏನು ತಗೊಳ್ಳಾಗಿಲ್ಲ, ಫಲ ಜಾಸ್ತಿ ಪ್ರಾಬ್ಲಮೇ ಬರಲಿಲ್ಲ. ಅದು ಪೂಜ್ಯತ್ವ ಬಂತು, ಫಲಾಪೇಕ್ಷೆ ಬಿಟ್ಟಿದ್ರಿಂದ ಏನು ಬಂತಲ್ಲಿ ಪೂಜ್ಯತ್ವ ಬಂತು. ಫಲಾಪೇಕ್ಷೆ ಇದ್ದಲ್ಲಿ ಏನಾಗುತ್ತೆ, ಪೂಜ್ಯತ್ವ ಕಡಿಮೆ ಆಗ್ತಾ ಬರುತ್ತಾಗಲಿ. ಅರ್ಥ ಆಯ್ತಾ? ಬಾತಿ ಫಲಾಪೇಕ್ಷೆ ಇದ್ರೆ ಕಡಿಮೆ, ಕಳತಳ ಮಾಡಿ ತೊಗೊಂಡ್ರೆ ಇನ್ನೂ ಡೇಂಜರ್, ಕೊಲೆ ಮಾಡಿ ತೊಗೊಂಡ್ರೆ ಬಹಿಷ್ಕೃತನಾಗಿಬಿಡ್ತಾನೆ, ಜೈಲಿಗೆ ಹಾಕಿಬಿಡ್ತಾನೆ. ಸೊ ಫಲ ಕೇಳಿದರೆ ನಾವು ಕರ್ಮ ಮಾಡಿ ಫಲ ತಗೊಂಡ್ರೆ ಲೋಯರು, ಕರ್ಮ ಮಾಡಿದ ಫಲ ತೊಗೊಂಡ್ರೆ ಕಳತನ ಮಾಡಿದ ಲೆಕ್ಕ, ಜೈಲಿಗೆ ಹಾಕ್ತಾರಲ್ಲ, ಬಂಧನದಲ್ಲಿ ಇಡ್ತಾನೆ ಪರಮಾತ್ಮ. ಇನ್ನು ಸಂಸಾರ ಏನಾಗುತ್ತಾಗ ಎಕ್ಸ್ಟೆಂಡ್ ಆಗುತ್ತೆ ಹೊರತು ಉದ್ಧಾರ ಆಗೋದಿಲ್ಲ. ಸೊ ಫಲಾಪೇಕ್ಷೆ ಬಿಡೋದನ್ನು ಕಲಿಯೋದಕ್ಕೂ ಏಕಾಶಿ ವ್ರತನ ಉಪಯೋಗಿಸ್ಬೇಕು. ಅದಕ್ಕೆ ಹೇಳ್ತಾರೆ ಆ ಯಾವುದು ನೆಸೆಸಿಟಿ, ಅದು ನೆಸೆಸಿಟಿ. ಫಲದಲ್ಲಿ ಬೇರೆ ನೆಸೆಸಿಟಿ ಇದೆ, ಅದು ಹೇಳಿ ಊಟ ಊಟ ಹಾಕಿ ಹಸಿವಾಗಿದೆ ಅಂದರೆ ಫಲ ಕೆಡ್ತಾನೆ ಅಲ್ಲ, ನಂಗೆ ಜಿಲೇಬಿ ಮಾಡಿ ಹಾಕಿ ಅಂದ್ರೆ ಏನಂತಾರಾಗ, ಆಗ ಆಸೆ ಬರಕಂತ ಕರೆ. ಅರ್ಥ ಆಯ್ತಾ? ಆಸೆಗೂ ನೆಸೆಸಿಟಿಗೂ ವ್ಯತ್ಯಾಸ ಇದೆ. ನೆಸೆಸಿಟಿ ಇದ್ದಷ್ಟು ತೊಗೊಂಡ್ರೆ ತಪ್ಪು ಅಂತ ಕರೆಯೋದಿಲ್ಲ, ನೆಸೆಸಿಟಿ ಮೀರಿದ ತಪ್ಪಾಗಿಬಿಡುತ್ತೆ. ದೇವರಿಗೆ ಅದೂ ಇಲ್ಲ, ಹೊಟ್ಟೆ ಹಸಿವು ಪ್ರಶ್ನೆ ಇಲ್ಲ, ಅದ್ರನ್ನಾಗಿನ ಗ್ರೇಟೆಸ್ಟ್ ಆಗಿಬಿಡುತ್ತೆ. ಹರಿಭಾಯಿ ತುಂಬ ಹಸಿವಾದ ಏನಾರ ಹಾಕಿ ಅಂತ, ಆ ಟೈಪ್ ತುಂಬ ಹಸಿವಾದ ಏನಾರ ಹಾಕಿ. ಆ ರೀತಿ ಮನುಷ್ಯನಿಗೆ ಎದುರುಚ್ಛಾಲಾಭ ಸಂತುಷ್ಟ. ಶರೀರ ಯಾತ್ರಾಪಿ ಜೊತೆ ಪ್ರಸಿದ್ಧಿ ನ ಪ್ರಸಿದ್ಧೇ ಅಕರ್ಮಣ. ಶರೀರ ಯಾತ್ರ ಜೀವನ ಯಾತ್ರ ಆಗ್ಬೇಕಷ್ಟೇ. ಅರ್ಥ ಆಯ್ತು? ಅಷ್ಟು ಬೇಕು, ಎಷ್ಟು ಮಾತ್ರ ತಗೋದು, ಬೇರೆ ತಗೊಳೋದಿಲ್ಲ. ಪೂರ್ಣೋಯ ಪೂರ್ಣೋಯ ಮಸ್ಯಾತ್ರಣ ಕಿಂಚಿದಾಪ್ಯ. ಮೊದಲನೇ ನಮಗೆ ತೀರಿ ಗಟ್ಟಿಯಾಗಬೇಕು, ಫಾಲ ಮಾಡಕ್ಕೆ ಸೆಂತ್ ಬರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಓವರ್ ನೈಟ್ ಟೈಮ್ ಮಾಡಲಿಕ್ಕೆ ಬರೋದಿಲ್ಲ, ಬಟ್ ಗ್ರಾಜ್ಯುಯಲ್ ಗೊತ್ತಿದ್ರೆ ಏನು ಮಾಡಲಿಕ್ಕೆ ಬರುತ್ತೆ, ನಮಗಾಗ ನಿಧಾನ ಮಾಡಕ್ಕೆ ಶುರು ಮಾಡ್ತಾನೆ ಮನುಷ್ಯ. ಪೂರ್ಣೋಯಮಸ್ಯಾತ್ರಣ ಕಿಂಚಿದಾಪ್ಯಂ ತಥಾಪಿ ಸರ್ವಾ ಕುರುತೇ ಪ್ರವೃತ್ತೀ ಅಥೋ ವಿರುದ್ಧೇಶು ಮಿಮಂ ವದಂತಿ ಪರಾವರಜ್ಞಾಃ ಮುನಯ ಪ್ರಶಾಂತಾಃ. ಅದಕ್ಕೆ ದೇವರನ್ನು ಏನಂತ ಕರೀತಾರೆ, ವಿರುದ್ಧೇಶು ಅಂತ ಕರೀತಾರೆ ಅಂತ ಹೇಳಿ ಋಗ್ವೇದದಲ್ಲಿ ಪ್ರಶಾಂತ್. ಯಾರು ಅವರಿವರಲ್ಲ, ಯಾರೋ ಜಾಣ ಅಂತ ಕರೆದ್ರೆ ಅರ್ಥನೇ ಇಲ್ಲ. ಯಾರು ಅನ್ನಬೇಕು, ಕಾಂಪಿಟೆಂಟ್ ಪರ್ಸನ್ಸ್ ಹೇಳಬೇಕು, ಭಾರಿ ಬುದ್ಧಿವಂತ ಅಂತ ಹೇಳಿದ. ಯಾರನ್ನ ಅವನೇ ದೊಡ್ಡ ಸ್ವತಃ, ದೊಡ್ಡ ಬುದ್ಧಿವಂತ ರೆಸ್ಪೆಕ್ಟ್ ಕೊಟ್ಟರೆ ನೀನೇ ದೊಡ್ಡ ಹೋಗಯ್ಯ ಅಂತ ಹೇಳ್ಬಿಡ್ತಾನೆ. ಕುರುಡ ಭಾರಿ ಚೆನ್ನಾಗಿದೆ ಅಂತ ರೂಪ ಹೊಗಳಿದ್ರೆ ಆಗೋ ಹಾಗೆ. ಯಾರು ಹೊಗಳ್ಬೇಕನ್ನ ಕಣ್ಣಿರೋರು ಪರಾವರಜ್ಞಾಹ, ಪರಾಜ್ಞಾಹ ಅವರಜ್ಞಾಹ. ಪರರು ಅಂದ್ರೇನು, ಉತ್ತಮ. ಅವರ ಅಂದ್ರೆ ಕಡಿಮೆ. ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಗೊತ್ತಿರೋ ಜನ ಈ ಮಾತಾಡ್ತಾರೆ ಅಂದ್ರೆ ದೇವರನ್ನ ತಿಳುವಳಿಕೆ ಇದ್ದವ್ರು ಹೊರಡ್ತಾರೆ ಅಂದ್ಮೇಲೆ ಗ್ರೇಟ್ ಅಂತ. ಯಾರೋ ಹೊಗಳಿದ್ರೆ ತಪ್ಪು. ಪರಾವರಜ್ಞಾಹ, ಪರಾವರ ಶಬ್ದಕ್ಕೆ ಎರಡು ಅರ್ಥ, ಪರಜ್ಞಾಹ ಅವರಜ್ಞಾಹ. ಪರವನ್ನು ತಿಳಿದವರು ಪರಜ್ಞರು, ಅವರಜ್ಞರು. ಅದಕ್ಕೆ ಅನೇಕ ಅರ್ಥಗಳು. ಮತ್ತೆ ಪರ ಅಂದ್ರೆ ಬ್ರಹ್ಮಸೂತ್ರಗಳು. ಪರವಿದ್ಯೆ ತಿಳಿದವರು ಅಪರವಿದ್ಯೆ ತಿಳಿದ ಇನ್ನೊಂದು ಅರ್ಥ. ಅದಕ್ಕೆ ಪರವಿದ್ಯೆ ತಿಳಿದವರು ಬ್ರಹ್ಮಸೂತ್ರ ಓದಿದವರು, ಅಪರವಿದ್ಯೆಗಳು ಅಂದ್ರೆ ಲೌಕಿಕ ಪುರಾಣಾದಿಗಳನ್ನು ಓದಿದವರು. ಎಲ್ಲರೂ ಈ ಮಾತನ್ನು ಹೇಳ್ತಾರೆ. ವೇದ ಓದ್ದವರು ಹೇಳ್ತಾರೆ, ಪುರಾಣ ಓದ್ದವರು ಹೇಳ್ತಾರೆ, ಆ ರೀತಿ ಅರ್ಥ. ವೈದಿಕರು ಹೇಳ್ತಾರೆ, ಲೌಕಿಕರು ಹೇಳ್ತಾರೆ, ಆ ರೀತಿ ಅರ್ಥ. ಮತ್ತೆ ಪರಾವರಜ್ಞಾಹ, ಪರಾಹ ಅವರಾಹ ಯಸ್ಮಾತ್ ಪರಾವರ, ದೇವರಿಗೆ ಹೆಸರು ಪರಾವರ ಪರಾವರ ಅಂತ ಹೇಳಿ. ಏನರ್ಥ ಅದಕ್ಕೆ? ಪರಾಪಿ ಅವರಾಹ, ಭಾರಿ ದೊಡ್ಡವರು ದೇವ್ರ ಮುಂದೆ ಸಣ್ಣವರಾಗಿಬಿಡ್ತಾರೆ. ಬ್ರಹ್ಮಾದಿಗಳು ಭಾರಿ ದೊಡ್ಡವರು, ದೇವ್ರ ಮುಂದೆ ಏನಾಗ್ತಾರೆ ಅವರು ಚಿಕ್ಕವರಾಗಿಬಿಡ್ತಾರೆ. ದೇವರಿಗೆ ಏನಂತ ಹೆಸರು ಪರಾವರ ಅಂತ ಹೇಳ, ಪರರನ್ನು ಅವರನ್ನು ಮಾಡ್ತಕ್ಕಂಥವನು. ಸೂರ್ಯ ಹುಟ್ಟಿದ ತಕ್ಷಣ ಏನಾಗುತ್ತೆ, ಎಂಥ ಬ್ರೈಟ್ ಲೈಟ್ ಏನಾಗುತ್ತೆ, ಡಿಮ್ ಆಗಿಬಿಡುತ್ತೆ. ಎಂಥ ಬ್ರೈಟ್ ಲೈಟ್ ಕೂಡ ಸೂರ್ಯ ಮುಂದೆ ಹೇಗೆ ಡಿಮ್ ಆಗುತ್ತೋ, ಅದೇ ದೇವ್ರ ಮುಂದೆ ಎಲ್ಲರೂ ಡಿಮ್ ಆಗೋದ್ರಿಂದ ದೇವ್ರನ್ನ ಪರಾವರ ಅಂತ ಕರೀತಾರೆ. ಗೊತ್ತಾಯ್ತಾ? ಅದು ಎರಡ ಇನ್ನೊಂದು ಅರ್ಥ ಅದೇ ಪರಾವರ ಜ್ಞಾ, ದೇವ್ರನ್ನ ತಿಳಿದವರ ಅಪರೋಕ್ಷ ಜ್ಞಾನಿಗಳು ಅಂತ. ವ್ಯಾಲ್ಯೂಯರ್ಸ್ ಇರ್ತಾರೆ, ಎಕ್ಸಾಮಿನರ್ಸ್ ಇರ್ತಾರೆ, ಅವ್ರು ಒಳ್ಳೆ ಪೇಪರ್ ನೋಡಿರ್ತಾರೆ, ಕೆಟ್ಟ ಪೇಪರ್ ನೋಡಿರ್ತಾರೆ. ಗೊತ್ತಾಯ್ತಾ? ರ್ಯಾಂಕ್ ಸ್ಟೂಡೆಂಟ್ ಬರೆದ್ರಿಂದ ವ್ಯಾಲ್ಯೂ ಮಾಡಿರ್ತಾರೆ, ತಪ್ಪು ಬರೆದು ಅಂತೂ ವ್ಯಾಲ್ಯೂ ಮಾಡಿರ್ತಾರೆ. ಅವ್ರಿಗೇನಿರ್ತದೆ, ಸಾರಾಸಾರ ವಿವೇಕ ಇರುತ್ತೆ. ಅಂಥವ್ರು ದೇವ್ರನ್ನ ಏನಂತ ಕರೀತಾರೆ, ವಿರುದ್ಧೇಶು ಮಿಮಂ ವದಂತಿ, ಪೂರ್ಣನಾಗಿದ್ರು ಲೋಕದಂತೆ ಎಲ್ಲ ಕೆಲಸನೂ ಮಾಡ್ತಾರೆ ಅಂತ ಹೊರಡ್ತಾರೆ. ಮುನಯ ಮತ್ತು ಮುನಿಗಳು ಅಂತ ಇನ್ನೊಂದು ಅರ್ಥ. ಮುನಯ ಅಂದ್ರೇನು, ಅದಕ್ಕೆಲ್ಲ ಬೇರೆ ಬೇರೆ ಅರ್ಥ ಇದೆ. ಮನನಾನ್ ಮುನಿರುಚ್ಯತೆ, ಮನನಶೀಲರಾದವರು ಅಂತ ಮನನಶೀಲರಾದವರು ಹೇಳ್ತಾರೆ. ಪ್ರಶಾಂತಾಹ, ದೇವರಲ್ಲೇ ನಿಷ್ಠೆ ಇದ್ದವರು ಹೇಳ್ತಾರೆ. ಶಾಂತಿ ಅಂದರೆ ಭಗವನ್ ನಿಷ್ಠೆ, ಒಂದೊಂದು ಪದಕ್ಕೂ ವಿಶೇಷ ಅರ್ಥ ಇದೆ. ಅದೆಲ್ಲ ಆಚಾರ್ಯ ಇಲ್ಲಿ ಬೇರೆ ಬೇರೆ ಕಡೆ ಬರ್ತದೆ, ಎಲ್ಲ ಸೇರಿಸ್ಕೋಬೇಕು. ಎಲ್ಲ ಆಚಾರ್ಯ ಹೇಳಿದ ಅರ್ಥಗಳೇ ಬೇರೆ ಬೇರೆ ಕಡೆ ಇರುತ್ತೆ, ಸೇರಿಸ್ಕೊಂಡು ಹೋಗ್ಬೇಕು. ಪರಿತ್ರಾಣಾಯ ಸಾಧೂನಾಂ ಇತ್ಯಾದಿ, ಸಾಧು ಪರಿತ್ರಾಣಾಧಿಕಂ ಭಗವದ್ ಅವತಾರಸ್ಯ ಪ್ರಯೋಜನ ಮುಕ್ತಂ ತತ್ರ ಕಿಂ ಜನ್ಮನೈವ ಪರಿತ್ರಾಣಾಧಿಕಂ ಕಾರ್ಯಮಿತಿ ನಿಯಮ ಇತಪೇಕ್ಷಾಯಾಮಃ ನಾಯಿತಿ ಇತಿ. ಸಾಧು ಪರಿತ್ರಾಣಾಧಿಕಂ ಭಗವದ್ ಅವತಾರಸ್ಯ ಪ್ರಯೋಜನ ಮುಕ್ತಂ. ಸಾಧು ಪರಿತ್ರಾಣಾಧಿಕಂ, ಸಾಧು ಪರಿತ್ರಾಣಾಧಿಕಂ ಶಬ್ದದಿಂದ ದುಷ್ಕರ್ಮಿಗಳ ವಿನಾಶ ಎಲ್ಲ ಸೇರಿಸ್ಕೋಬೇಕು. ಅದು ಪರಮ ಆದಿ ಶಬ್ದದಿಂದ ವಿಷ್ಣು ಕೂಡ ಹಿಂದೆ ಹೇಳಿದ್ದೆಲ್ಲ ತಿಳ್ಕೋಬೇಕು. ತತ್ರ ಕಿಂ ಜನ್ಮನೈವ ಪರಿತ್ರಾಣಾಧಿಕಂ ಕಾರ್ಯಮಿತಿ ನಿಯಮ, ಪರ್ವತ ಅವತಾರ ಮಾಡಿಯೇ ಮಾಡಬೇಕು ಅಂತ ನಿಯಮ ಇದೆಯಾ? ಕೆಲಸತ್ತಿರುತ್ತೆ, ಈ ಚೆಕ್ ಕೊಟ್ಟರೆ ಯಾರು ಬೇಕಾದ್ರೆ ಕಳಿಸ್ಬೋದು. ಕೆಲಸತ್ತೆ ಸೈನ್ ಮಾಡ್ಬೇಕಾದ್ರೆ ಅಲ್ಲೇ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾಗತ್ತೆ, ತಾನೇ ಹೋಗ್ಬೇಕಾಗುತ್ತೆ. ದೇವರು ಯಾವ ನಿರ್ಬಂಧ ಕೂಡ ಇಲ್ಲ, ಆದ್ರೆ ಏನ್ ಮಾಡ್ತಾನೆ, ಸ್ವೇಚ್ಛೆಯಿಂದ ಹೋಗ್ತಾನೆ. ಇತ್ತ ಅಪೇಕ್ಷಾಯಾಮಃ ನೀತಿ, ಜನ್ಮನಾ ವಿನಾಪಿ ಕರ್ತುಂ ಕೆಲಸ ಎಷ್ಟೊತ್ತ ಭಾರಿ ದೊಡ್ಡವ್ರ ಮನೆ ಬಂದ್ರೆ ಏನ್ ಮಾಡ್ಬಿಡ್ತಾರೆ, ಅರೇ ನೀವ್ಯಾಕೆ ಬಂದ್ರೆ, ಕಳಿಸಿದ್ರೆ ಸಾಕಾಗಿತ್ತಲ್ಲ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಇಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಬಂದೆ ಅಂತ ಹೇಳಿ. ಅಷ್ಟೆ, ಬರಬಾರ್ದಂತ ನಿಯಮ ಇಲ್ಲ, ಬರಬೇಕು ಬರ್ತಾರೆ ಇಲ್ಲ. ಅವ್ರು ಬಂದ್ರೆ ಏನ್ ತೋರಿಸುತ್ತೆ, ಪ್ರೀತಿ ವಿಶ್ವಾಸ ತೋರಿಸುತ್ತೆ. ದೇವ್ರ ಎಷ್ಟು ಪ್ರೀತಿ ಅಂದ್ರೆ, ನಾನು ಅಲ್ಲೇ ಇದ್ದೆ ಮಾಡ್ಬೋದಾಗಿತ್ತು, ಬಂದು ಮಾಡ್ತಾನೆ ಅಂದ್ರೆ ಗ್ರೇಟ್. ಜನ್ಮನಾ ವಿನಾಪಿ ಕರ್ತುಂ ಸಮರ್ಥತ್ವಾದಿತಿ ಭಾವ, ದೇವ್ರಿಗೆ ಎಷ್ಟು ಶಕ್ತಿ ಇದೆ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ಇಚ್ಛಾ ಮಾತ್ರ ಜಗತ್ತನ್ನೇ ಸೃಷ್ಟಿ ಮಾಡೋ ಪರಮಾತ್ಮನ, ಇದೆಲ್ಲ ಯಾವ ಲೆಕ್ಕ ಆದರೂ ಬರ್ತಾನೆ. ಸರಿ, ಕಿಮರ್ಥಂ ಜನ್ಮ ಇತ್ಯತಃ ತಥಾಪಿ ಯಥೇಷ್ಟಚಾರಿ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ನಾವು ಯಥೇಷ್ಟಚಾರಿಗಳು ಏನರ್ಥ, ಸ್ವೇಚ್ಛೆ ಮಾನಸಿ ಬಂದ ಮಾಡು, ತೋಚನೆ ಮಾಡೋದು ಹಾಗಲ್ಲ. ದೇವರು ಇಷ್ಟಪಟ್ಟ ಹಾಗೆ ಮಾಡ್ತಾನೆ, ತಾನು ಇಷ್ಟಪಟ್ಟ ಹಾಗೆ ಮಾಡ್ತಾನೆ. ಬಾ ಅಂದ್ರೆ ಬರೋದಿಲ್ಲ, ಬೇಡ ಅಂದ್ರೆ ಬಿಡೋದಿಲ್ಲ. ನಮ್ಮ ಜನ ಅದಕ್ಕೆ ಪ್ರಶ್ನೆ ಮಾಡ್ತಿರ್ತಾರೆ, ದೇವರು ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ತಿರಲ್ಲ, ಸುಮ್ಮನೆ ಕೂತಿದ್ದೇನೆ, ಎಬ್ಬಿಸಿ ನೋಡ್ಲಿ ಅಂತ ಹೇಳೋದು. ನಮ್ಮ ಯೋಚಿಸ್ಬಿಡ್ಲಿ ನೋಡೋಣಂತೆ, ನಮ್ಮನ್ನು ಓಡಿಸ್ಬಿಡ್ಲಿ ನೋಡೋಣಂತೆ ಅಂತ ಕೇಳಿದ್ರೆ, ದೇವ್ರು ಓಡಿಸ್ಬಿಟ್ರೆ ಏನಾಗುತ್ತಾಗ, ನನ್ನ ಮಾತು ಇವ್ರಿಗೆ ಕೇಳ್ತಾರೆ, ಅವನೇನು ದೊಡ್ಡವರು ಅಂತ ಆಗುತ್ತೆ. ಅಕಸ್ಮಾತ್ ದೇವ್ರು ನಮ್ಮನ್ನ ನಾವು ಹೇಳಿದ ತಕ್ಷಣ ದೇವ್ರ ಮಾಡಿಬಿಟ್ರೆ ಏನಾಗ್ತಾನೆ, ದೇವರು ಸ್ವತಂತ್ರ ಆಗೋದಿಲ್ಲ, ಅಸ್ವತಂತ್ರ ಆಗಿಬಿಡ್ತಾರೆ. ಅದಕ್ಕೆ ಏನು ಹೇಳಬೇಕು ನೋಡ, ಏನು ಹೇಳಿದ್ದಕ್ಕೆ ದೇವ್ರು ಯಾಕೆ ಮಾಡಿದ್ರೆ, ಅವರು ಸ್ವತಂತ್ರ ನೀನಲ್ಲ, ಅದಕ್ಕೆ ದೇವ್ರು ಮಾಡಿ. ಗೊತ್ತಾಯ್ತಾ, ದೇವ್ರು ಸ್ವತಂತ್ರ ಅಂತೀಗ, ನೀನು ಹೇಳಿದ ತಕ್ಷಣ ಮಾಡಿಬಿಟ್ಟಿದ್ರೆ ಏನಾಗ್ತಿದ್ದೆ, ದೇವರು ಮಾಡಿಲ್ಲ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಅರ್ಥ ಆಯ್ತಾ? ಈ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ, ಮಾಡಲಿಲ್ಲ ಸ್ವತಂತ್ರ, ಮಾಡಿದ್ರೆ ಅಸ್ವತಂತ್ರ ಆಗ್ತಿದ್ದ. ಇವನು ಮಾಡಲಿಲ್ಲ ಆದ್ರೆ ಅಸ್ವತಂತ್ರ ಅಂತಾನೆ, ತಪ್ಪು ಉತ್ತರ. ಅದು ಮಾಡದೆ ಹೋಗಿದ್ದಕ್ಕೆ ಸ್ವತಂತ್ರ ಅಂತ. ಇಷ್ಟ ಬಂತ ಬರ್ತೇನೆ ಅಂದ್ರೆ, ನೀನ್ ಕರೆದ ಬರ್ತೇನೆ, ನಾನು ಇಷ್ಟ ಬಂದಾಗ ಬರ್ತೇನೆ ಹೊರತು, ನೀನು ಕರಿತೀರಿ ಬಂದ್ಬಿಡ್ತೀರ ಆಗಿದ್ರೆ ಅಂದ್ರೆ, ನಾನು ಇಷ್ಟ ಬಂದಾಗ ಅಂತ ಹೇಳಿದ್ದೀನಿ ನೆನ್ಪಿಟ್ಕೊ ಅಂತ ಹೇಳ್ತಾನೆ. ನಾನು ಇಷ್ಟ ಬಂದಾಗ ಬರ್ತೇನೆ ಅಷ್ಟೆ. ಏನೇನು ಇನ್ನೊಮ್ಮೆ ಹೇಳಿ. ದೇವ್ರ ಇಚ್ಛೆ ಹೇಗಿರುತ್ತೆ, ದೇವ್ರ ಪರಿಪೂರ್ಣ ಎಲ್ಲ ಕಾಲಕ್ಕೂ ಎಲ್ಲ ಇಚ್ಛೆದು ಸೆಟ್ಲ್ಡ್ ದೇವ್ರಿಗೆ, ಪಸ್ತ ಬರುವಂತ ದೇವ್ರಿಗೆ ಏನೂ ಇಲ್ಲ, ಪರಿಪೂರ್ಣನಾದ್ರಿಂದಾಗೇನೆ ಯಾವ ಕಾಲಕ್ಕೆ ಏನು ಬರಬೇಕು ಅದು ಬರುತ್ತೆ. ದೇವ್ರ ವೈಭವ ಸೃಷ್ಟಿ ಇಚ್ಛೆ ಮಾಡುತ್ತೆ, ಸೃಷ್ಟಿ ಕಾಲಕ್ಕೆ ಸೃಷ್ಟಿ ಇಚ್ಛೆ ಮಾಡೋ ಇಚ್ಛೆ ಬರುತ್ತೆ, ಪ್ರಳಯ ಕಾಲಕ್ಕೆ ಪ್ರಳಯ ಮಾಡೋ ಇಚ್ಛೆ ಬರುತ್ತೆ. ಅರ್ಥ ಆಯ್ತಾ? ದೇವ್ರ ಸ್ವತಂತ್ರ, ಅವನಿಗೆ ನಮ್ಮ ಇಚ್ಛೆ ನಮ್ಮ ಕೈಲಿಲ್ಲ. ಈಗ ದೇವ್ರು ಹೇಳಿದ್ರೆ ನಮ್ಮ ಇಚ್ಛೆ ಬರುತ್ತೆ, ದೇವ್ರ ಇಚ್ಛೆ ಮಾತ್ರ ಹೇಗೆ ಬರುತ್ತೆ? ತಾನು ಇಷ್ಟಪಟ್ಟಾಗ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ಅವ್ರು ಇಷ್ಟಪಟ್ಟ, ಮತ್ತೆ ನಾವು ಹೇಳಿದ್ರೆ ಉಪಯೋಗ ಇಲ್ಲ. ಯಾರು ಇಷ್ಟಪಟ್ಟಾಗದ? ದೇವ್ರು ಇಷ್ಟಪಟ್ಟು ನಾವು ಹೇಳ್ಬಿಟ್ರೆ ಮತ್ತೆ ದೇವರು ನಮ್ಮ ಇಷ್ಟ ಇದೆ ಅಂತ ಅನ್ಕೊಂಡಾಗ ಅವನಿಷ್ಟ ಅಷ್ಟೇ. ಅವನಿಷ್ಟ ಅಂದಾಗ ಯಾರು ಏನು ಮಾಡಕ್ಕೆ ಬರೋದಿಲ್ಲ. ಲೋಕವತ್ತು ಲೀಲಾ ಕೈವಲ್ಯಂ ಮುಂದೆ ಹೇಳ್ತಾರೆ, ಯಥೇಷ್ಟಚಾರಿ ಇಚ್ಛೆಯೈವ ಇಚ್ಛೆಯೈವ ತಥಾ ಆಚರತಿ ತಥಾ ಇಚ್ಛೆಯೈವ ಕಿಮರ್ಥ ಇತ್ಯಥ ಉಕ್ತಂ ಲೀಲೆಯ. ಇಚ್ಛೆ ಯಾತಕ್ಕೆ ಮಾಡ್ತಾರೆ ಅಂದ್ರೆ ಲೀಲೆ, ಅದೇ ಲೀಲೆ. ಲೀಲಾಪಿ ಆಲಸ್ಯ ಪರಿಹಾರಾದ್ಯರ್ಥ ಅನುಭವತಿ ಇತ್ಯುಕ್ತಂ ಸ್ವಭಾವೇನ ಚೈತಿ. ಲೀಲೆ ಕೂಡ ಆಯಾಸ ಪರಿಹಾರಕ್ಕೋಸ್ಕರ ಮಾಡ್ತಾರೆ ಲೀಲೆನ, ಆಟ ಆಡೋದು ಯಾತಕ್ಕೋಸ್ಕರ, ಎಕ್ಸರ್ಸೈಸ್ ಆಗಲಿ ಅಂತೇಳಿ. ದೇವರಿಗೆ ಅದೂ ಇಲ್ಲ, ಮತ್ತೆ ಏನೇ ತೊಳೆದ್ರು ದೇವ್ರ ಬಗ್ಗೆ ಅಪೂರ್ಣತೆ ಬರಬಾರದು. ಆಟ ಅಂದ್ರೂ ಕೂಡ ಏನಾಯ್ತಲ್ಲಿ ಆಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಯ್ತಪ್ಪ ಸದ್ಯ ಆಡಿದ್ದಕ್ಕೆ ಅಂತ ಹೇಳ್ತಾರೆ. ದೇವರು ಆ ರೀತಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಆಟ ಆಡೋದಿಲ್ಲ, ಮತ್ತೆ ರಿಲ್ಯಾಕ್ಸ್ ಯಾರು ಮಾಡ್ಕೊತಾರೆ? ಶ್ರಮ ಆದ್ರೆ ದೇವ್ರಿಗೆ ಶ್ರಮ ಇಲ್ಲಲ್ಲ, ರಿಲ್ಯಾಕ್ಸ್ ಅಂತ ಪದ ಉಪಯೋಗಿಸಬಾರ್ದು. ಅದು ಎಷ್ಟು ಅಕ್ಯುರೇಟ್ ಆಗಿ ನಮ್ಮ ಇಷ್ಟು ಪರ್ಫೆಕ್ಷನ್ ಯಾವ ರೇಟಿನಲ್ಲೂ ಕಾಣೋದಿಲ್ಲ. ಸ್ವಲ್ಪ ಏನ್ ಮಾಡ್ಬಿಡ್ತಾರೆ, ಅದು ಓದ್ಕೊಂಡು ಸೀರಿಯಸ್ ಆಗಿ ಓದಬಾರ್ದು ಅಂತ ಹೇಳ್ಬಿಡ್ತಾರೆ. ವರ್ಲ್ಡ್ ಬೈ ವರ್ಲ್ಡ್ ಲೆಟರ್ ಬೈ ಲೆಟರ್ ಓದ್ಬೇಡಿ, ಕಂಟೆಂಟ್ ಓದಿ ಸಾಕೊಂಡ್ಬಿಡ್ತಾರೆ. ದೇವ್ರದ್ದು ಹಾಗಲ್ಲ, ಹೇಗಿರುತ್ತೆ ದೇವ್ರದ್ದು? ಎಷ್ಟು ಯೋಚನೆ ಮಾಡಿದ್ರು ಪರ್ಫೆಕ್ಟ್ ಆಗಿರ್ಬೇಕು. ಶಾಸ್ತ್ರದ ಲಕ್ಷಣನೇ ಹಾಗೆ. ಕೇವಲ ಲೀಲಾ ಅಂತ ಅರ್ಥ, ಕೇವಲ ಲೀಲಾ. ಲೀಲೆ ಹೊರತು ಬೇರೆ, ಲೀಲೆಗೂ ಬೇರೆ ಉದ್ದೇಶ ಇರಬಾರ್ದು. ಮತ್ತೆ ಲೀಲೆಗೂ ಬೇರೆ ಉದ್ದೇಶ ಇಲ್ಲ, ಲೀಲೆನೇ ಉದ್ದೇಶ ಹೊರತು ಹೇಳಿದ್ರೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಕಲಿ ಅಂತ ಅನ್ಬಾರ್ದು. ಮೊಮ್ಮಗಳ ಜೊತೆಗೆ ಆಟ ಆಡ್ಬಿಟ್ಟ ಸ್ವಲ್ಪ ಫ್ರೀ ಆಯ್ತೀವಿ ಅಂತ ಹೇಳ್ತಾರೆ, ಅಂದ್ರೆ ಟೆನ್ಷನ್ ಹೋಯ್ತು ಅವನಿಗೆ. ಅದು ಇದ್ದಿದ್ದು ತಪ್ಪಾಯ್ತು ಬಂತು. ದೇವರಿಗೆ ಅದು ಯಾವುದನ್ನು ಹೇಳೋದಕ್ಕೆ ಹೋಗ್ಬಾರ್ದು. ಇವ್ರು ಯಾಕೆ ಹೊರಗೆ ಬರ್ತೇನೆ ಬಿಡ್ರೆ, ಹೋಗಿ ಬರ್ತಿದ್ರು ಹೊರಗೆ ಬರ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಡುಗೋಗ ಅಷ್ಟೇ ಇಲ್ಲ. ಹೌದು ಅಲ್ಲ, ಸಂಖ್ಯೆ ಪರಿಹಾರ ಮಾಡೋದಕ್ಕೋಸ್ಕರ ನಾವು ಕೇಳಿದ ಪ್ರಶ್ನೆ ಬರಬಾರ್ದು ಅಂತ ಪದ ಉಪಯೋಗಿಸಿದ್ರು ಅಂತ ಅರ್ಥ. ಕೇವಲ ಪದ ಯಾರು ಉಪಯೋಗಿಸಿದ್ರು ಅಂದ್ರೆ ಲೀಲೆಗೊಂದು ಪರ್ಪಸ್ ಇರಬಾರ್ದು, ಗೊತ್ತಾಯ್ತಾ? ಅದು ಇರಬಾರ್ದು, ಅದಕ್ಕೋಸ್ಕರ ಕೇವಲ ಅಂತ ಪದ ಉಪಯೋಗಿಸಿದ್ದಾರೆ ಅಂತ ಅರ್ಥ. ಸ್ವಭಾವೇನ ಚೈತಿ, ಅತ್ರೈವ ಪ್ರಮಾಣಾನ್ಯಾಹ ತಥಾ ಇತಿ. ಅದಕ್ಕೆ ಪ್ರಮಾಣವಾಹ ಒಂದು ಹೇಳಿದ್ರೆ ತುಂಬಾ ಕೊಟ್ಟಾಗ ಪ್ರಮಾಣಾನಿ ಆಹ, ಪ್ರಮಾಣಂ ಪ್ರಮಾಣೇ ಪ್ರಮಾಣಾನಿ ಅಂತ ಆ ರೀತಿ ಬರುತ್ತೆ. ಅಯಮೇಷ ಅಯಮಿಚ್ಛಾ, ಅದು ದೇವರ ಎಂತ ಕರೀತಾರೆ, ಅತ್ರ ಪ್ರವೃತ್ತಿಷು ವಿರುದ್ಧೇಶು ಲೋಕ ವಿಪರೀತೇಚ್ಛು. ಇಶು ಅಂದ್ರೆ ಇಚ್ಛಾ, ದೇವರದ್ದು ಎಂಥದ್ರೆ ಲೋಕ ವಿರುದ್ಧವಾದ ಇಚ್ಛೆ. ನಮ್ಗೆ ಯಾವಾಗ್ಲೂ ಏನೇನು ಬರೋದು ಏನೇನು ಆಗುತ್ತೆ, ದೇವರಿಗೆ ಅದು ಯಾವ್ಯಾವುದೂ ಇಲ್ಲ. ಅದು ಯಾವುದಕ್ಕೂ ಇಚ್ಛೆ ಬರುತ್ತೆ, ದೇವರಿಗೆ ಇಚ್ಛೆ ಬರೋದೇ ಒಂದು ಉದ್ದೇಶನೇ ಬರುತ್ತೋ, ಬೇರೆ ಇನ್ಯಾವುದೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ವಿರುದ್ಧೇಶು ಇಮಂ ವದಂತಿ. ದೇವ್ರಿಗೆ ಒಂದು ಹೆಸರು ಅದು ವಿರುದ್ಧೇಶು, ವಿಶ್ವಂ ವಿಷ್ಣು ಭಟಾತ್ಕಾರ ಹೇಗೆ ಕರಿತೇವೋ ವಿರುದ್ಧೇಶು ಅಂತ ಒಂದು ಪದ, ದೇವರ ನಾಮ ಅದು. ಈಗ ಲೋಕ ವಿರುದ್ಧ ಇಷ್ಟಪಡ್ತಕ್ಕಂಥವನು, ನಮಗೇನೇನೋ ಇಚ್ಛೆ ಬಂದರೆ ದೇವರಿಗೆ ಹಾಗೆ ಬರೋದಿಲ್ಲ. ಚಿತ್ರವಾದ ಇಚ್ಛೆ ಇದೆ, ಇಚ್ಛೆ ಇಲ್ಲ ಎಂಡ್ ಆಗುತ್ತೆ, ಇಚ್ಛೆಗೂ ಇನ್ನೊಂದು ಪರ್ಪಸ್ ಇಲ್ಲ. ಅದನ್ನು ಹೇಳೋದಕ್ಕೆ ಆ ಪದ ಉಪಯೋಗಿಸಿದ್ದಾರೆ ಅಂತ ತಿಳಿಬೇಕು. ಹೌದೌದು, ಎಲ್ಲ ಶಬ್ದಕ್ಕೂ ಒಂದು ನಿಯಮ ಇರುತ್ತೆ. ಕೆಲವು ತ್ರಿಲಿಂಗ ಶಬ್ದಗಳು ಅಂತ ಹೆಸರು, ಮೂರಿಂದಲೂ ಇರ್ಬೋದು, ಬಂತಲ್ಲ ಆ ಟೈಪ್, ಕೆಲವು ಎರಡರಲ್ಲಿ, ಕೆಲವು ಅದರಲ್ಲೇ ಫಿಕ್ಸ್ ಚೇಂಜ್ ಆಗೋದಿಲ್ಲ, ಅದು ಆಯಾ ಶಬ್ದದ ನೇಚರ್ ಅದು. ಯಾವ್ದ? ಹಾ, ಅದೇ ಅದಕ್ಕೆ ಅದು ಕೆಲವು ಶಬ್ದಗಳು ಹಾಗಲ್ಲ. ತ್ರಿಲಿಂಗ, ತ್ರಿಲಿಂಗ ಸಮ ಅದು, ಅಹಂ ಮೂರು ಜನರು ಅಹಂ ಅಂತಾರೆ, ಗಂಡಸರು ಅಹಂ ಅನ್ಬೇಕು, ಗಂಡಸರು ಅನ್ಬೇಕು, ಸ್ತ್ರೀಲಿಂಗ ಪುಸ್ತಕಗಳಿಗೆ ಇಲ್ಲೇ ಇಲ್ಲ. ಅದಕ್ಕೆ ಸರ್ವ ಅಂತಿದೆ, ಮೂರು ಲಿಂಗದಲ್ಲಿ ನಡೆಯುತ್ತೆ, ಸರ್ವ ಸರ್ವ ಆಗ್ಬೋದು, ಸರ್ವಮ್ಮ ಆಗ್ಬೋದು, ತ್ರಿಲಿಂಗದಲ್ಲೂ ನಡೆಯುತ್ತೆ. ಜನ್ಮ ಕರ್ಮ ಇಷ್ಟೆಲ್ಲ ಯಾಕೆ ಹೇಳುತ್ತೆ ಕೃಷ್ಣ ಅಂತ ಪ್ರಶ್ನೆ ಬಂದರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಎಷ್ಟು ಫಲ ಇದೆ ಅಂತ ಹೇಳ್ತಾರೆ, ತಿಳ್ಕೊಂಡು ಏನು ಉಪಯೋಗ ಇದೆ ಅಂತ ಕೇಳಿದರೆ, ಜನ್ಮ ಮೇ ನನ್ನ ಜನ್ಮ ದಿವ್ಯಂ, ಕರ್ಮ ದಿವ್ಯಂ ಬಿಡಿಸ್ಬೇಕಾದ್ರೆ, ಜನ್ಮ ಕರ್ಮ ಚ ಮೇ ದಿವ್ಯಂ, ಮೇ ಜನ್ಮ ದಿವ್ಯಂ ಚ ಮತ್ತು ಮೇ ಕರ್ಮ ದಿವ್ಯಂ ಇತಿ, ಈ ರೀತಿಯಾಗಿ ಏವಂ ಈ ರೀತಿಯಾಗಿ ಯಹ ವ್ಯಕ್ತಿ ಯಾವನ್ನು ತಿಳಿತಾನಲ್ಲ ಅಂದ್ರೆ ಈ ರೀತಿ ತಿಳಿಬೇಕು. ಪರಮಾತ್ಮನ ಜನ್ಮ ದಿವ್ಯ, ಯಾಕೆ ದಿವ್ಯ? ಅಪ್ರಾಕೃತ ಅದು ದಿವ್ಯ, ಆತ್ಮಮಾಯ ಬರುತ್ತೆ ದಿವ್ಯ, ಲೋಕೋದ್ಧಾರಕ್ಕೋಸ್ಕರ ಮಾಡ್ತಾನೆ ದಿವ್ಯ, ನಮ್ಮದಾಗ ಪ್ರತಿಯೊಂದು ನಮ್ಮದು ಏನಾಗಿದೆ ವಿರುದ್ಧ. ದೇವರು ನಮಗೆ ಅರ್ಥಾತ್ ಆತ ಇಚ್ಛೆಯಿಂದ ಮಾಡ್ತಾನೆ, ಅವನ ಇಚ್ಛೆಯಿಂದ ನಾವು ಮಾಡ್ತೇವೆ, ನಮ್ಮ ಇಚ್ಛೆಯಿಂದ ಇಲ್ಲ. ಅದೇ ರೀತಿಯೇ ದೇವರಿಗೆ ಪ್ರಾಕೃತ ಶರೀರ ಇಲ್ಲ, ನಮಗೆ ಅದೇ ಇದೆ. ಒಂದೊಂದೇ ಹೇಳ್ತಾ ಹೋದರೆ ದಿವ್ಯ ಡಿವೈನ್ ಅಂತ ಅರ್ಥ. ತನ್ನ ನಾನು ಮಾಡ್ತಕ್ಕಂಥ ಜನ್ಮ ದಿವ್ಯ ಅಪ್ರಾಕೃತ, ಕರ್ಮ ದಿವ್ಯ ಪರಿತ್ರಾಣಾಯ ಸಾಧನ. ಹೀಗೆ ಮಾಡ್ತೇನೆ, ನಾವೇನೇ ಮಾಡಿದ್ರೂ ನಮ್ಮ ಸಾಧನೆ ಆಗಬೇಕು, ಪಾಪ ಕಳಕ್ ಹೋಗಿ ಪುಣ್ಯ ಬರಬೇಕು. ದೇವರಿಗೆ ಅದು ಯಾವುದೂ ಇಲ್ಲ, ಅದಕ್ಕೆ ದಿವ್ಯ. ಅದರಿಂದ ಎರಡಾಯಿತು. ಈ ರೀತಿ ವೇತ್ತಿ ಬರೀ ತಿಳ್ಕೊಂಡ್ರೆ ಸಾಧು, ತತ್ವತಃ ವೇತ್ತಿ. ತತ್ವತಃ ಅಂದ್ರೆ ಏನು? ಸಂಪೂರ್ಣ ತಿಳಿದಿರ್ಬೇಕು. ಆ ಬಗ್ಗೆ ಶೇಖ್ ಕೂಡ ಯಾರೇ ಹೇಳಿದ್ರು ಇಷ್ಟದ ತಿಳ್ಕೊಂಡು ಹೋಗಿದ್ದ, ಯಾರೋ ಡೌಟ್ ಕ್ರಿಯೇಟ್ ಮಾಡಿದ್ರು, ಇಷ್ಟದ್ ಮಾಡಿದ್ವಿ ಎಷ್ಟ ಅಂತ ಆ ಥರ ತಿಳ್ಕೊಂಬಿಟ್ರೆ ಪಜೀತಾಗತ್ತ. ಆ ಥರ ಡೌಟ್ ಇರಬಾರ್ದು. ತತ್ವತಃ ತತ್ವತಃ ತಿಳ್ಕೊಂಡಿರ್ಬೇಕು. ಆ ರೀತಿ ತಿಳ್ಕೊಂಡ್ರೆ ಅವನೇನು ಪ್ರಯೋಜನ ಇದೆ ಅಂದ್ರೆ, ತ್ಯಕ್ವಾ ದೇಹಂ, ಈ ದೇಹ ಬಿಟ್ಟ ಮೇಲೆ ಪುನಃ ಜನ್ಮ ನೈತಿ, ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ. ಎಲ್ಲಿಗೆ ಹೋಗ್ತಾನ ಅವನು? ಮಾಂ ಏತಿ, ನನ್ನ ಹತ್ರ ಬರ್ತಾನೆ ಅರ್ಜುನ, ಗೊತ್ತಾಯ್ತಾ? ಸಹ ಯಹ ವೇತ್ತಿ ಸಹ, ಯಾವನು ತಿಳಿತಾನಲ್ಲ ಅವನು ಅಂತ ನಿಯಮ ಅದು. ಯಹ ಸಹ ಅಂತ ಹೇಳಿದ್ರೆ ಉಳಿದವ್ರಿಗಿಲ್ಲ. ಯಹ ವೇತ್ತಿ ಸಹ ಪ್ರಾಪ್ನೋತಿ. ಇವರು ಯಾರು ಓದ್ತಾರೋ ಅವನು ಪಾಸ್ ಆಗ್ತಾರೆ ಅಂದ್ರೆ, ಓದೇ ಇದ್ದವರು ಪಾಸ್ ಆಗ್ತಾರೆ ಅಂತ ಕೇಳೋ ಪ್ರಶ್ನೆ ಬರಲಿಲ್ಲ. ಓದೋರು ಮಾತ್ರ ಪಾಸ್ ಆಗ್ತಾರೆ, ತಿಳಿದವರು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ. ಆದ್ರಿಂದ ಈ ಜ್ಞಾನ ಯಾರಿಗಿಲ್ಲ ಅವರು ಹಾಳಾಗಿ ಹೋಗ್ತಾರೆ. ಕೃಷ್ಣ ಜಯಂತಿಯಲ್ಲಿ ಯಾಕೆ ಆಚರಣೆ ಮಾಡೋದು ಅಂದ್ರೆ, ದೇವ್ರ ಜನ್ಮ ದಿವ್ಯ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ, ದೇವ್ರ ಕರ್ಮ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡೋದು. ಅದು ಸ್ವೀಟ್ಗೋಸ್ಕರ ಮಾಡಾಗಿಬಿಡುತ್ತೆ. ಬರ್ತಾ ಬರ್ದು ಏನಾಗಿರುತ್ತೆ ಅದು? ಸ್ವೀಟ್ಗೋಸ್ಕರ ಮಾಡೋದಲ್ಲ, ಆ ನಿಜವಾದ ಸ್ವೀಟ್ ಅಂದ್ರೆ ಅದು ಯಾವುದು? ಪರಮಾತ್ಮ. ನಾವು ನಮಗೂ ದೇವ್ರು ಎಷ್ಟು ವ್ಯತ್ಯಾಸ ಇದೆ, ಜೀವೇಶ್ವರ ಭೇದ ಕನ್ಫರ್ಮ್ ಆಗುತ್ತೆ, ಅದ್ವೈತ ರೂಟ್ ಔಟ್ ಆಗಿಬಿಡುತ್ತೆ. ಅದರಿಂದ ಯಾಕೆ ನಮ್ಮದು ದಿವ್ಯ ಅಲ್ಲ, ನಮ್ಮದು ದಿವ್ಯ ಅವನದು ದಿವ್ಯ ಆಗಿದ್ರೆ ಆಚರಣೆ ಮಾಡೋ ನೆಸಿಟಿ ಇಲ್ಲ. ಯಾವಾಗ ಉತ್ಸವ ಮಾಡ್ತಾರೆ ಡಿಫರೆಂಟ್ ಆಗಿದ್ದಾಗ. ದೇವ್ರ ಜನ್ಮ ದಿವ್ಯ ಅಂತಾನೆ ಜಯಂತಿ ಆಚರಣೆ, ದೇವ್ರ ಕರ್ಮ ದಿವ್ಯ ಅಂತಾನೆ ಆತನ ಸ್ತೋತ್ರ ಮಾಡೋದು. ಓಂ ಜನ್ಮಾದೇಶ ಯತಃ ದಿವ್ಯ, ಆ ರೀತಿ ಉಳಿದವರಿಗೆಲ್ಲ ಹೇಳಕ್ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಈ ರೀತಿ ತಿಳ್ಕೊಳ್ಳೋದು ಏನೋ ದೊಡ್ಡ ಸಾಧನೆ. ನಮಗೊಂದು ಪ್ರಶ್ನೆ ಬರುತ್ತೆ, ಆಚಾರ್ಯ ಹೇಗೆ ಉತ್ತರ ಕೊಡ್ತಾರೆ ನೋಡಿ ಅದನ್ನ. ನಮಗೆ ಖುಷಿ ಆಯ್ತಾಗ ಸದ್ಯ ಏನೇನೋ ತಲೆ ಕೆಡಿಸ್ಕೊತಿದ್ವಿ, ಇಷ್ಟು ತಿಳ್ಕೊಂಬಿಟ್ರೆ ಸಾಕಲ್ಲ. ಈಗ ಯಾವ ತಿಳ್ಕೊಂಡ್ರೆ ಸಾಕು? ಪರಮಾತ್ಮನ ಜನ್ಮ ದಿವ್ಯ, ಆತನ ಕರ್ಮ ದಿವ್ಯ. ಒಂದು ಶ್ಲೋಕ ಸಾಕು ನಮಗೆ. ಮೂರು ಶ್ಲೋಕ ಓದ್ಬಿಟ್ರೆ ಮೋಕ್ಷಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳ್ಕೊಂಡ್ರೆ ಅದೆಲ್ಲರೂ ಡೌಟ್ ಬರುತ್ತದ. ಕೆಲವ್ರು ಹೇಳಿದ್ರೆ ಒಳಗೆ ಗಟ್ಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಾಗೇನೆ ಹರಿದಾಸ ಸಾಹಿತ್ಯ ಸಾಕು, ಹರಿಕಥಾಮೃತ ಸಾರ ಸಾಕು, ಬ್ರಹ್ಮಸೂತ್ರ ಪಾಕ್ಷ ಸಾಕು. ಸಾಕು ಅಂದ್ರೆ ಅದು ಬೇಡ ಅಂತ ಅರ್ಥ. ಮತ್ತೆ ಸ್ವೀಟ್ ಸಾಕಂದ್ರೆ ಸ್ವೀಟೇ ಬೇಡ ಅಂತ ಹೇಳಿರ್ತೀವ, ಉಳಿದು ಬೇಡ ಅಲ್ಲ ಅದು ಕೂಡ ಬೇಡ, ಆ ರೀತಿ ಹೇಳೋರಿದ್ದಾರೆ. ಸಾಕು ಅಂದ್ರೆ ಶಾಸ್ತ್ರ ಅಲ್ಲ, ಗೊತ್ತಾಯ್ತಾ? ಸಾಕು ಅಂದ್ರೆ ಶಾಸ್ತ್ರ ಅಲ್ಲ, ಬೇಕು ಅಂತಾನೇ ಇರಬೇಕು. ಅನ್ನ ಸಾಕು ಅನ್ಬೇಕು, ಜ್ಞಾನ ಸಾಲದು ಅನ್ಬಾರ್ದು. ಯಾವಾಗಲೂ ಕೂಡ ಬೇಕು ಬೇಕು ಬೇಕು. ಯಾಕೆ ಅನ್ನ ಅಂಬದು ನಶ್ವರ, ಅದು ಸಾಕು ಅನ್ಬೇಕು. ಜ್ಞಾನ ಅಂಬದು ಏನದು? ಶಾಶ್ವತ, ಅದು ಬೇಕು ಅನ್ಬೇಕು. ಯಾವಾಗಲೂ ಉಲ್ಟ ಪಲ್ಟ ಆಗಿಬಿಟ್ಟಿದೆ. ಜ್ಞಾನ ಸಾಕಲ್ಲ, ಬೇಡ ಬೇಡ ಅಂತ ಬಂದ್ಮೇಲೆ ಸಾಕಲ್ಲ, ಬೇಡ ಬೇಡ ಅಂತ ಮಾಡ್ಕೊಂಡ್ಬಿಟ್ರೆ ಪದೀತಿ ಆಯ್ತು. ತಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಪೃಥಂಗ್ ಮುಕ್ತಿಯುಕ್ತಿ ಸರ್ವಜ್ಞಾನ ನಿಯಮ ದರ್ಶನಾರ್ಥಂ. ಅದಕ್ಕೆ ಹೇಳ್ತಾರೆ ಚಾ ಚಾ ಅಂತ. ಯಾತಕ್ಕೆ ಹೇಳಿದ್ರು ಅಂದ್ರೆ, ಜನ್ಮ ಚ ಕರ್ಮ ಚ ಅಂತ ಹೇಳಿದ್ರಿಂದ ಇದು ಸಂಬಂಧಪಟ್ಟ, ಇದು ಗಟ್ಟಿಯಾಗ್ಲಿಕ್ಕೆ ಏನೇನು ಬೇಕೋ ಅದಿಷ್ಟು ಬೇಕು ಅಂತ ಅರ್ಥ. ಇದು ಗಟ್ಟಿಯಾಗ್ಲಿಕ್ಕೆ ಏನೇನು ಬೇಕೋ ಅಷ್ಟು ತಿಳ್ಕೊಂಡ್ರೆ ಮಾತ್ರ ಇಲ್ದವ್ರು ಆಗೋದೇ ಇಲ್ಲ. ಸರ್ವಜ್ಞಾನ ನಿಯಮ ದರ್ಶನಾರ್ಥಂ. ಒಂದು ಜ್ಞಾನ ಗಟ್ಟಿಯಾಗಬೇಕಾದ್ರೆ ಏನಾಗಬೇಕು? ಉಳಿದ ನನ್ನ ಸಪೋರ್ಟ್ ಬೇಕು ಅದಕ್ಕೆ. ಬರೀ ಫಿಸಿಕ್ಸ್ ಹೋಗ್ತಾನೆ, ಮ್ಯಾಥಮೆಟಿಕ್ಸೇ ಬರೋದಿಲ್ಲ ಗೋವಿಂದ ಅವನಿಗೆ. ಅದು ಕರೆಯೋದು ಫಿಸಿಕ್ಸ್ ಅಂತ ಓದ್ದವನು ಅಂತ ಕರೆಯೋದು, ಮ್ಯಾಥಮೆಟಿಕ್ಸ್ ಬರ್ತಿರುತ್ತೆ ಅವನಿಗೆ. ಆಮೇಲೆ ಬರೀ ಮ್ಯಾಥಮೆಟಿಕ್ಸ್ ಹೋಗ್ತಾನೆ, ಇಂಗ್ಲೀಷೇ ಬರೋದಿಲ್ಲ ಇಲ್ಲ. ಅದಕ್ಕೆ ಸಿಕ್ಸ್ ಸಬ್ಜೆಕ್ಟ್ಸ್ ಮಿನಿಮಮ್ ಮ್ಯಾಥಕ್ ಮಾಡಿದ್ರು ಅಂದ್ರೆ ಒಂದು ಸಬ್ಜೆಕ್ಟ್ ಏನು ಬರೋದಿಲ್ಲ, ಪೂರ್ಣ ಜ್ಞಾನ ಬರೋದಿಲ್ಲ. ಮೊದಲಿಂದ ಹುಟ್ಟಿದಾಗಿನಿಂದ ಬರೀ ಕನ್ನಡ ಓದ್ತಾ ಹೋಗಿಬಿಟ್ರೆ, ಹುಟ್ಟಿದಾಗಿನಿಂದ ಇಂಗ್ಲೀಷ್ ಓದಿದರೆ, ಹುಟ್ಟಿದಾಗಿನಿಂದ ಫಿಸಿಕ್ಸ್ ಓದಿದರೆ ಸಾಧ್ಯ ಇಲ್ಲ. ಏನಾಗಬೇಕದು? ಉಳು ಸಬ್ಜೆಕ್ಟ್ ಜೊತೆಗೆ ಓದಬೇಕು. ನಮ್ಮಲ್ಲೂ ಕೂಡ ಒಂದು ಶಾಸ್ತ್ರ ಪಂಡಿತ ಅಂತ ಕರೆಯೋದಿಲ್ಲ, ಷಟ್ಶಾಸ್ತ್ರ ಪಂಡಿತ, ಚತುಶಾಸ್ತ್ರ ಷಟ್ಶಾಸ್ತ್ರ ಪಂಡಿತ ಅಂತ ಕರೆಯೋದು. ಷಟ್ ಇದು ಸಿಕ್ಸ್ ಸಬ್ಜೆಕ್ಟ್ಸ್, ಅದು ಸಿಕ್ಸ್ ಸಬ್ಜೆಕ್ಟ್ಸ್. ಅಲ್ಲೂ ಕೂಡ ಅಲ್ಲಿ ಸಿಕ್ಸು ಇಲ್ಲೂ ಸಿಕ್ಸೆ, ಇದು ಲೌಕಿಕ ಸಿಕ್ಸು, ಅದು ಅಧ್ಯಾತ್ಮ ಸಿಕ್ಸ್ ಅಷ್ಟೇ. ಷಟ್ಶಾಸ್ತ್ರ ಪಾರಂಗತರು ಅಂತ ಕರೀತಾರೆ. ಅದಾದ ಚತುರ್ವೇದ ಪಾರಂಗತ, ಚತುಶಾಸ್ತ್ರ ಚತುರ್ವೇದ ಪಾರಂಗತರು, ಷಟ್ಶಾಸ್ತ್ರಗಳಿವೆ. ಆ ದೃಷ್ಟಿಯಲ್ಲಿ ನಾವು ಹೆಚ್ಚು ಒಂದು ಗಟ್ಟಿಯಾಗಬೇಕಾದ್ರೆ ಏನಾಗಬೇಕು? ಅವನು ಉಳಿದೆಲ್ಲ ತಿಳಿದಿರ್ಬೇಕು. ಈ ಶಾಸ್ತ್ರ ಓದ್ಬೇಕಾದ್ರೆ ಎಲ್ಲ ತಿಳಿದಿರ್ಬೇಕು ಅವನು. ಒಂದು ತಿಳಿದೆ ಹೋದ್ರೂ ಕೂಡ ಏನಾಗಲ್ಲ, ಆ ಜ್ಞಾನದ ಲೋಪ ಬರುತ್ತೆ. ಅದು ಮಧ್ವಜೀವದ ಏನು ಗೊತ್ತಾಗುತ್ತೆ ನಮಗೆ? ಆಚಾರ ಸಕಲ ಶಾಸ್ತ್ರ ಪಾರಂಗತರು, ಪೂರ್ಣ ಪ್ರಯೋಗ ಸುಮ್ಮನೆ ಹೇಳಲಿಲ್ಲ. ಕುಸ್ತಿಗೆ ತಿಳಿದು ಏನು ಬೇಕಾದ್ರೂ ಏನು ಹೇಳ್ತಾ ಇದ್ರೆ ಆಚಾರ ಪ್ರತಿಯೊಂದರಲ್ಲೂ ಕೂಡ ಎಲ್ಲ ವಿದ್ಯೆಗಳಲ್ಲೂ ಕಲಾವಿದ್ಯೆ. ಆ ಇವತ್ತು ಉದಾಹರಣೆಗೆ ಒಬ್ಬ ಆಟಗಾರನನ್ನ ಯಾವುದೋ ಕವಿ ಅಂತ ಕವಿತ್ವ ಬತ್ತ ಅಂತ ಕೇಳೋದಿಲ್ಲ, ಕವಿಗಳಿಗೆ ಆಟ ಬತ್ತ ಅಂತ ಕೇಳೋದಿಲ್ಲ, ಗೊತ್ತಾಯ್ತಾ? ಕವಿತ್ವ ಎಲ್ಲ ಬರುತ್ತೆ ಅಂತ ಕೇಳೋದಿಲ್ಲ. ಅಷ್ಟು ಏನು ಬರುತ್ತೆ ಅಷ್ಟು ಸಾಕು. ಆದರೆ ಪೂರ್ಣ ಪ್ರಜ್ಞೆ ಅಂತ ಕ್ಲೇಮ್ ಮಾಡಿದಾಗ ಏನಾಗಬೇಕು? ಎಲ್ಲ ಬರು ಆಚಾರ ಹೇಳಿದ್ರು ಮಾಡಿ ತೋರಿಸಿದ್ರು. ಅಲ್ಲ, ಕೃಷ್ಣ ಭಗವಂತ ರೂಪ ಅಂತೂ ಎಲ್ಲರಿಗೂ ಗೊತ್ತಿದೆ. ಆಗ ನಮಗೆ ದೇವರು ಎಂಥವನ್ನು ತಿಳಿಯುತ್ತೆ. ಚೌತ ಅದೆಲ್ಲ ಅಲ್ಲ, ಶಸ್ತ್ರಾಸ್ತ್ರ ನಮ್ಮ ಶಸ್ತ್ರಾಸ್ತ್ರಗಳು ಗೊತ್ತಾಯ್ತಾ. ನಾಲ್ಕು ವೇದಗಳ ಜೊತೆಗೆ ಈಗ ಇದೆಲ್ಲ ಬರುತ್ತಲ್ಲ, ಬ್ರಹ್ಮಮೀಮಾಂಸ ಧರ್ಮಶಾಸ್ತ್ರ ಶಾಸ್ತ್ರಗಳು ಒಂದು ದೃಷ್ಟಿಯಿಂದ ಒಂದೇ ಅಧ್ಯಾತ್ಮ ಶಾಸ್ತ್ರ. ಡಿವೈಡ್ ಮಾಡ್ತಾ ಹೋದ್ರೆ ವೇದ ಮತ್ತು ವೇದೇತರ ಎರಡಾಯಿತು. ಆಮೇಲೆ ವ್ಯಾಕರಣ ನ್ಯಾಯ ಆಮೇಲೆ ನಿರುಕ್ತ ಇವೆಲ್ಲ ತಗೋಬೇಕು. ಶಿಕ್ಷಾ ವ್ಯಾಕರಣಂ ಛಂದ ನಿರುಕ್ತಂ ಜ್ಯೋತಿರೇವಚ. ಶಿಕ್ಷಾ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷು ಕಲ್ಪ ಆರು ವೇದಾಂಗಗಳನ್ನು ಶಾಸ್ತ್ರ ಅಂತ ಕರೀತಾರೆ. ಅದೆಲ್ಲ ಗೊತ್ತಿರಬೇಕು. ಇಲ್ಲದವ್ರು ಜ್ಯೋತಿಷ್ಯ ಗೊತ್ತು, ಅವನಿಗೆ ವಿಧಾನನೇ ಗೊತ್ತಿಲ್ಲ. ಇದು ಯಾವುದೋ ಒಂದು ವಿಷಯ ಗೊತ್ತಿದೆ, ಅಪ್ಲಿಕೇಶನೇ ಗೊತ್ತಿಲ್ಲ ಅವನಿಗೆ. ಅಪ್ಲಿಕೇಶನ್ ಗೊತ್ತು, ಥಿಯರಿನೇ ಗೊತ್ತಿಲ್ಲ. ಎರಡೂ ಗೊತ್ತು, ವ್ಯಾಕರಣದ ರೀತಿಯೇ ಗೊತ್ತಿಲ್ಲ. ಎಲ್ಲ ಜ್ಞಾನ ಪರ್ಫೆಕ್ಟ್ ಆಗಬೇಕಾದ್ರೆ ಅದಿಷ್ಟು ಉಚ್ಚಿ ಶಿಕ್ಷಾ ಅಂದ್ರೆ ಏನು, ಉಚ್ಚಾರಣ ಮಾಡೋ ಕ್ರಮ, ಇದನ್ನು ಹೀಗೆ ಓದಬೇಕು. ಯಾವ್ದು ಪ್ರಾಬ್ಲಮ್ ಎಷ್ಟು, ಕೆಲವು ದೀರ್ಘ ಓದಬೇಕು, ಹ್ರಸ್ವ ಮಾಡಬೇಕು, ಕೆಲವೆಲ್ಲ ವ್ಯತ್ಯಾಸಗಳು ಉಂಟು. ಆ ಶಾಸ್ತ್ರನೇ ಪ್ರತ್ಯೇಕ ಶಾಸ್ತ್ರ, ಶಿಕ್ಷಾಶಾಸ್ತ್ರ ಅಂತ ಕರೀತಾರೆ. ಕೆಲವನ್ನ ಮಹಾಪ್ರಾಣ ಮಾಡಬೇಕು, ಕೆಲವು ಅಲ್ಪಪ್ರಾಣ. ಧನ ಧನ ಎಷ್ಟು ವ್ಯತ್ಯಾಸ ಆಗುತ್ತೆ ಈಗ. ಧನ ಧನವಂತ ಅಂದ್ಬಿಟ್ರೆ ಏನರ್ಥ? ಹಸು ಕಟ್ಕೊಂಡಿದ್ದಾರೆ ಅಂತ ಆಗ್ಬಿಡ. ಧನವಂತ ಅಂದ್ರೆ ಧನವಂತ ಎಷ್ಟು ವ್ಯತ್ಯಾಸ ಇದೆ. ಭೀಮ ಭೀಮ ಧನ ಎಷ್ಟೋ ವ್ಯತ್ಯಾಸ. ಸಕೃತ್ ಸಕೃತ್ ದೃಷ್ಟಾಂತ ಕೊಡ್ತಾರೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅರ್ಥ ವ್ಯತ್ಯಾಸ ಆಗಿಬಿಡುತ್ತೆ. ಹೀಗೆ ಓಡಬೇಕು. ಅದಕ್ಕೆ ವೇದಾಧ್ಯಯನ ಮಾಡಬೇಕಾದ್ರೆ ಅದೆಲ್ಲದನ್ನು ಗಮನಿಸಿದರೆ ಅದು ಶಿಕ್ಷಾಶಾಸ್ತ್ರ. ಅದು ವ್ಯಾಕರಣ ಶಾಸ್ತ್ರ, ಪದ ತಪ್ಪೇ ಉಪಯೋಗಿಸ್ಬಾರ್ದು. ಅದು ವ್ಯಾಕರಣ ಉಚ್ಚಾರಣೆ ತಪ್ಪಾದರೆ ಶಿಕ್ಷಾಶಾಸ್ತ್ರ ಗೊತ್ತಿಲ್ಲ. ಪದ ಉಚ್ಚಾರಣೆ ಹೆಚ್ಚು ಕಡಿಮೆ ವ್ಯಾಕರಣ ಗೊತ್ತಿಲ್ಲ. ಅರ್ಥ ಆಯ್ತಾ? ನಿರುಕ್ತ ಸ್ಪ್ಲಿಟ್ ಮಾಡಿ ಅರ್ಥ ಹೇಳೋದು ಬರೋದಿಲ್ಲ, ನಿರುಕ್ತ ಗೊತ್ತಿಲ್ಲ. ಆಮೇಲೆ ಉಳಿದು ಎಲ್ಲ ಗೊತ್ತಿಲ್ಲ. ಕಡೆ ಮುಂದೆ ಹೋದ್ರೆ ಏನಾಗುತ್ತೆ? ಅದಕ್ಕೆ ಯಾವುದು ಬರೋದಿಲ್ಲ ಅಂದರೆ ಏನೋ ಬರೋದಿಲ್ಲ ಅಂತ. ಅದಕ್ಕೆಲ್ಲ ಹೇಳಿಕೊಡ್ಬೇಕಾದ್ರೆ ಅವ್ರು ಗುರು ಇಲ್ಲವರು, ಗುರುತ್ವ ಇಲ್ಲವರು, ಗುರುಗಳು ಇಲ್ಲವರು ಏನಾಗೋದಿಲ್ಲ. ಶಿಕ್ಷಾಶಾಸ್ತ್ರ ಗೊತ್ತಾಗೋದಿಲ್ಲ. ಯಾತಕ್ಕೆ ಅಂದರೆ ಉಚ್ಚಾರಣೆ ಹೇಗೆ ಮಾಡ್ತಾರೆ ನೋಡಿ ಮಾಡಬೇಕು. ಗೊತ್ತಾಯ್ತಾ? ಉಚ್ಚಾರಣೆ ಕೇಳದೆ ಹೋದ್ರೆ ಬಾಣಕ್ಕೆ ಬರೋದಿಲ್ಲ. ಅದರಿಂದಾಗಿನೇ ಅದಕ್ಕೆ ಫಸ್ಟ್ ಶಿಕ್ಷಾ, ಆಮೇಲೆ ವ್ಯಾಕರಣ, ಆಮೇಲೆ ನಿರುಕ್ತ, ಆಮೇಲೆ ಛಂದಸ್ಶಾಸ್ತ್ರ ಯಾವ ಮೀಟರಲ್ಲಿ ತಿಳ್ಕೋಬೇಕು, ಆಮೇಲೆ ಕಲ್ಪ ಜ್ಯೋತಿಷ್ಯ, ಜ್ಯೋತಿಷ್ಯ ಗೊತ್ತಾಗಬೇಕು. ಕಲ್ಪ ಅಂದರೆ ಧರ್ಮಶಾಸ್ತ್ರ. ಇಷ್ಟು ಗೊತ್ತಾದರೆ ವೇದಗಳ ಅಪ್ಲಿಕೇಶನ್ ಮಾಡೋಕ್ಕೆ ಬರುತ್ತೆ. ಅದು ಅದು ಅಷ್ಟಾಯ್ತು. ಆರು ನಾಲ್ಕು ಹತ್ತಾಯ್ತು ಅಲ್ಲಿಗೆ, ನಾಲ್ಕು ಆರು ಹತ್ತಾಯಿತು. ಆಮೇಲೆ ನ್ಯಾಯ ಮೀಮಾಂಸ ತರ್ಕಶಾಸ್ತ್ರ ಮೀಮಾಂಸಾ ಶಾಸ್ತ್ರ ಎಷ್ಟಾಯಿತು? ಹನ್ನೆರಡಾಯಿತು. ಆಮೇಲೆ ಧರ್ಮಶಾಸ್ತ್ರ ಪುರಾಣ ತಗೊಂಡು ಹದಿನಾಲ್ಕು ಶಾಸ್ತ್ರ, ಇನ್ನೊಂದು ಕ್ರಮ. ಅಲ್ಲಿ ವೇದಗಳನ್ನ ಅಷ್ಟೇ ತಗೊಂಡು ಹದಿನೆಂಟು ಶಾಖೆ ವೇದಗಳು ಅಂತ ಅದು ಬೇರೆ. ಮಧ್ವೇದಲ್ಲಿ ಬರ್ತದೆ ಆಚಾರ್ಯಲ್ಲಿ ಬಂದಾಗ ಗೋದಾವರಿ ತೀರಕ್ಕೆ ದ್ವಿನವ ಶಾಖಿ ವಿಹಿ ಅಂತ ಕರೀತಾರೆ. ಅಲ್ಲಿ ಹದಿನೆಂಟು ವೇದ ಶಾಖೆ ಗೊತ್ತಿದ್ದವ್ರು ಬಂದಿದ್ರು ಅಂತ ಹೇಳ್ತಾರೆ. ಹದಿನೆಂಟು ವೇದ ಶಾಖೆ ಸಿಕ್ಕೇ ಇಲ್ಲ ಫಸ್ಟ್ ಇವತ್ತು. ಆಚಾರ ಕಾಲಕ್ಕೆ ಅಷ್ಟಿತ್ತು ಆಗಿನ ಕಾಲಕ್ಕೆ, ಈಗ ಅಷ್ಟೇ ಇಲ್ಲ. ಎಲ್ಲ ಎರಡು ಮೂರು ಶಾಖೆ ಉಳ್ಕೊಂಡಿದೆ ಅಷ್ಟೇ. ಎಷ್ಟೋ ಶಾಸ್ತ್ರ ಹೊರಟೋಗಿದೆ. ಅವೆಲ್ಲ ಗೊತ್ತಿದ್ರೆ ಏನಾಗುತ್ತೆ? ಒಂದು ಶಾಸ್ತ್ರ ಗಟ್ಟಿ ಆಗೋದ್ರಿಂದ ಇಲ್ಲದೆ ಹೋದ್ರೆ ಮನೆ ಅಂತ ಹೇಳಿದ ಮೇಲೆ ಏನೇನು ಇರಬೇಕು? ಅದಕ್ಕೆ ಮನೆ ಒಂದಿದ್ರೆ ಸಾಕು ಅಂತ ಕೇಳಿದ. ಅದಕ್ಕೆ ಮನೆ ಎಷ್ಟು ಬೇಕಾಗುತ್ತೆ? ಮನೆ ಒಂದಿರಬೇಕಾದ್ರೆ ಎಷ್ಟು ವೆರೈಟಿ ಸಂಪಾದನೆ ಮಾಡಿರ್ಬೇಕು, ಆವಾಗ ಮನೆ ಅಂತ ಕರೀತಾರೆ. ಸೊ ಇಷ್ಟು ಸಾಕು ಅಂದ್ರೆ ಇಷ್ಟು ಪರವಾಗಿ ಗೊತ್ತಿರಬೇಕು ನಮಗೆ. ಅದನ್ನ ಹೇಳಬೇಕು ಇಷ್ಟೆಲ್ಲ. ಎಲ್ಲ ಯಾವುದೇ ಶಾಸ್ತ್ರ ಗಟ್ಟಿ ಆಗ್ಬೇಕಾದ್ರೆ ಉಳಿದ ಸಹಕಾರಿ ಕಾರಣ ಎಲ್ಲ ಗೊತ್ತಿರಬೇಕು. ಆ ಊಟ ಆದ ತಕ್ಷಣ ವ್ಯವಸ್ಥೆ ಇದೆಯಲ್ಲ, ಊಟ ಅಂತ ಹೇಳಿದ ತಕ್ಷಣ ಬರೀ ಅನ್ನ ಹಾಕಿರ ಊಟ ಅಂತಾರ, ಬರೀ ಸಾರ ಹಾಕಿರ ಊಟನ, ಬರೀ ಉಪ್ಪು ಹಾಕಿರ ಊಟನ, ಎಲ್ಲ ಇರಬೇಕು. ಅದಕ್ಕೆ ಊಟಕ್ಕೊಂದು ತಂದೆಯಾದ ಅರ್ಥ ಇದೆ. ಆ ರೀತಿಯಲ್ಲಿ ಜ್ಞಾನಕ್ಕೊಂದು ಅರ್ಥ ಇದೆ. ಒಂದೇ ಗೊತ್ತಿ ಅನ್ನ ಮಾಡಿಟ್ಟೋಗ್ಬಿಟ್ರೆ ಅಡಿಗೆ ಅಂತ ಕರೀತಾರೆ ಯಾರಾದರೂ. ಅಡಿಗೆ ಅನ್ನ ಮಾಡ್ಕೊಂಡು ಅಡಿಗೆವನು ಅಂತ ಕರೀತಾರ. ಯಾವ್ದಾರು ಬರೋ ಅಡಿಗೆವನ್ ಆಗೋದಿಲ್ಲ ಅವ್ರು. ಎಲ್ಲ ಮಾಡಕ್ಕೆ ಬಂದ್ರೆ ಮಾತ್ರ ಅಡಿಗೆವನ್ ಆಗೋದು. ಇಲ್ಲದವ್ರು ಏನಂತಾರವನ್ನ ಅಸಿಸ್ಟೆಂಟ್ ಆಗ್ತಾನೆ ಹೊರತು ಸ್ಟಂಟ್ ಇಲ್ಲದ್ರೆ ಸ್ಟಂಟ್ ಅಡಿಗೆವನಾಗ್ತಾನೆ, ಇದಾಗದೇ ಇಲ್ಲ. ವೇದಾದ್ಯುಕ್ತಂತು ಸರ್ವಂ ಯೋ ಜ್ಞಾತೋಪಾಸ್ತೆ ಸದಾ ಹಿಮಾಂ ತಸ್ಯೈವ ದರ್ಶಿ. ಅದರಿಂದ ನಾವು ಯಾವ್ದಾದ್ರು ಒಂದು ಇದೆ ಅಂದ್ರೆ ತಕ್ಷ ಓದಿ ಬಿಡ್ಬೇಕು. ಪಂಡಿತರು ಏನ್ ಮಾಡ್ತಾರೆ, ಸರಿ ದಾಸ ಸಾಹಿತ್ಯ ಓದಬಾರದು ಅವರು, ವ್ಯಾಸ ಸಾಹಿತ್ಯ ಓದಬಾರದು ಇವರು, ಎರಡೂ ಓದಬಾರದು ತಿನ್ನೊಬ್ರು. ಈಗ ಏನ್ಮಾಡ ಅವೆಲ್ಲ ಅಲ್ಲ. ಎಷ್ಟು ದೇವ್ರ ವಿಷಯ ಬಂತು ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ಅದ್ರ ಉಪಯೋಗಿಸ್ಲೇ ಬಿಡ್ಬೇಕು. ಎಲೆಯಲ್ಲಿ ಬಡಿಸ್ತೇ ಅಂದ್ರೆ ಏನರ್ಥ? ಅದಕ್ಕೆ ಇದು ನೋಡಬೇಕಂತ. ಪ್ರಸಾದ ಯಾವುದು ಚೆಲ್ಲಬಾರದು ಅಂತಾರಲ್ಲ ಹಾಗೆ ಪ್ರತಿಯೊಂದು ಶಾಸ್ತ್ರನೂ ಓದಬೇಕು. ತತ್ವ ನತು ತಾವನ್ ಮಾತ್ರ ತಸ್ಯೈವ ದರ್ಶನ ಪಥಂ ಯಾಮಿ ಹೇಳ್ತಾರೆ ನೋಡಿ. ವೇದಾದಿ ಮುಕ್ತಂತು ಸರ್ವಂ ಯೋ, ವೇದಾದಿಗಳಿಂದ ಏನು ಹೇಳಲ್ಪಟ್ಟಿದೆ ಅದು ಎಲ್ಲವನ್ನು ಯಾವನು ತಿಳಿತಾನಲ್ಲ. ಜ್ಞಾತ್ವಾ ಉಪಾಸ್ತೆ ಸದಾ ಹಿಮಾಂ, ಸದಾ ತಿಳಿದಿರಬೇಕು, ಸದಾ ಉಪಾಸನೆ ಮಾಡಬೇಕು. ತಸ್ಯೈವ ದರ್ಶನ ಪಥಂ ಯಾಮಿ, ಅವನ ಕಣ್ಣಿನ ನಾನು ಕಾಣಿಸ್ತೇನೆ, ಉದರ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಇದ್ರೆ ಮಾತ್ರ ಕಾಣಿಸ್ತೇನೆ, ಹೊರತು ಇದರ ಕಾಣೋದಿಲ್ಲ. ದರ್ಶನ ಪಥಂ ಯಾಮಿ ತಾನಿ ಅಸ್ಯ ದಾ ಅನ್ಯಸ್ಯ ಕಶ್ಯಚಿತ್. ಇದು ಇಲ್ಲೋ ಏನು ಮಾಡಿದ್ರೆ ಕಣ್ಣಿಗೆ ಕಾಣೋದಿಲ್ಲ. ದೇವರತ್ರ ಹೋಗ್ಬೇಕು ಇಷ್ಟು ಎಲಿಜಿಬಿಲಿಟಿ ನಮಗೆ ಬೇಕು, ಅವಾಗ ದೇವರ ಕಾಣಿಸ್ತಾನೆ. ಇದ್ರ ಯಾವುದು ಬಿಟ್ಟರೆ ಕೂಡ ದೇವರು ಏನು ಮಾಡೋದಿಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ಇತ್ಯಾದೇಶ್ಚ ಇತ್ಯುಕ್ತೇಶ್ಚ ಮಹಾಕೌರ್ಮೆ. ಅದು ಜ್ಞಾನದಲ್ಲಿ ಎಂದೂ ನಾವು ಎಲ್ಲ ಬಿಟ್ಬಿಡಿ. ಇಡೀ ಸ್ವರಮೂಲ ಓದೋದೇನಾದ್ರೂ ಸಿಗೋದಿಲ್ಲ, ಫಸ್ಟ್ ಆಗಾಗ್ಬಿಟ್ಟು. ಇಡೀ ಸ್ವರಮೂಲ ಓದೋದಿಲ್ಲ, ದ್ವಾದಶ ಸ್ತೋತ್ರ ಪೂರ್ತಿ ಹೇಳಿದ್ರೆ ಸಿಗೋದಿಲ್ಲ, ಎಲ್ಲಾದರೂ ಚೂರು 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 ಆಗೋಗ್ಬಿಟ್ಟು ಆಗಬಾರ್ದು. ಸಮಗ್ರ ಸರ್ವಮೂಲ ಪೂರ್ತಿ ಅರ್ಥ ಆಗ್ಬೇಕಾದ್ರೆ ಏನಾಗಿರ್ಬೇಕು ಅವನು? ಅದಿಷ್ಟು ಗೊತ್ತಿರ್ಬೇಕು. ಇಲ್ಲದ ಹೋದ್ರೆ ಅರ್ಥನೇ ಸರ್ವ ಮೂಲ. ಸ ಸರ್ವ ಮೂಲ ಗೊತ್ತಿದ್ರೆ ಮಾತ್ರ ಸರ್ವ ಮೂಲ ಅರ್ಥ ಆಗೋದು, ನಿಜವಾದ ಅರ್ಥನೇ ಆಗೋದು. ಆಗ ಜ್ಞಾನ ವಿಸ್ತಾರ ಆಗ್ತಾ ಹೋಗುತ್ತೆ. ಮತ್ತು ಆ ರೀತಿ ನಮ್ಮ ಕಾನ್ಸೆಪ್ಟೇ ಇಲ್ಲ, ಅದರಿಂದಾಗಿನೇ ನಿಜವಾದ ಆಚಾರ ಶಾಸ್ತ್ರ ಓದಿದೆ ಅಂತ ಅನಿಸೋದೇ ಇಲ್ಲ. ಒಂದು ಲೆಟರ್ ಬಂದಿರುತ್ತೆ ಒಬ್ಬರದು, ಎರಡು ಪೇಜ್ ಇರುತ್ತೆ. ನಾವು ತೀರ್ಮಾನ ಮಾಡೋಕ್ಕಾದ್ರೆ ಏನು ಮಾಡಬೇಕು, ಅದನ್ನು ಎರಡು ಪೇಜು ಓದಬೇಕು. ಅದನ್ನು ಒಂದು ಲೈನ್ ಬಿಟ್ಟರೆ ಕೂಡ ಏನಾಗಿರುತ್ತೆ, ಒಂದು ವಿಷಯ ಮಿಸ್ ಆಗಿಬಿಡುತ್ತೆ. ಆ ಬೈದು ಬರೆದಿದ್ರು ಪೂರ್ತಿ ಓದ್ತಾನೆ ಬಿಡೋದಿಲ್ಲ. ಯಾಕೆಂದರೆ ಈ ಪೂರ್ತಿ ಏನು ಬೈದಿದ್ದಾರೆ ಗೊತ್ತಾಗಬೇಕಲ್ಲ, ಹೊಗಳಿ ಬರೆದ್ರು ಅಷ್ಟೇ, ಬೈದು ಬರೆದ್ರು ಅಷ್ಟೇ. ಪೂರ್ತಿ ಬರೀ ಓದ್ದೆ ಅರ್ಥನೇ ಇಲ್ಲ. ಡಸ್ಟ್ಬಿನ್ಗೆ ಹಾಕ್ಬೇಕಾದ್ರೆ ಏನು ಮಾಡಬೇಕು, ಫಸ್ಟು ಡಸ್ಟ್ಬಿನ್ಗೆ ಹಾಕಿ ಓದಿ ಹಾಕ್ಬೇಕು. ಡಸ್ಟ್ಬಿನ್ಗೆ ಹಾಕ್ಬೇಕಾದ್ರೆ ಕೂಡ ಓದಿ ಹಾಕ್ಬೇಕು. ದುಶ್ಶಾಸ್ತ್ರ ಕೂಡ ಏನು ಮಾಡಬೇಕು, ಓದಿ ಬಿಸಾಕ ಹಾಗೆ ಬಿಸಾಕಬಾರ್ದು, ಓದಿ ಉಪಯೋಗ ಇಲ್ಲ ಅಂತ ಬಿಸಾಕ್ಬೇಕು. ಇದನ್ನು ಓದಿ ಬೇಕು ಅಂತ ತಗೋಬೇಕು. ಆ ರೀತಿ ಮಾಡಿದ್ರೆ ಸಾಧ್ಯ. ಇವತ್ತು ಆ ಅಧ್ಯಯನ ಪರಂಪರೆ ಹೋಗಿರೋದ್ರಿಂದನೇ ದೀಕ್ಷೆ ಬರೋದೇ ಇಲ್ಲ. ಅದು ಹೆಚ್ಚೆಚ್ಚು ಓದಿದಷ್ಟು ನಮ್ಮ ಜ್ಞಾನ ಏನಾಗ್ತಾ ಹೋಗುತ್ತೆ, ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಸ್ಟ್ರೆಂಥನ್ ಆಗಿಬಿಟ್ಟು ಫಾಲೋ ಮಾಡೋಕ್ಕೆ ಸಾಧ್ಯ. ಅದನ್ನೆಲ್ಲ ಹೇಳ್ತಾರೆ. ಅದಕ್ಕೆ ಇದರೆಲ್ಲ ಅರ್ಥ ಇಷ್ಟೇ, ಎಲ್ಲ ಓದಬೇಕು ಅಂತೇಳಿ ಆಚಾರ್ಯ ನಾಳೆ ಇನ್ನೂ ಭಾರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದೇ ಶ್ಲೋಕನ, ನಾಳೆ ಅಲ್ಲ, ನಾಳೆ ಪಾಠ ಇರೋದಿಲ್ಲ, ನಾಡಿ. ಸರ್ವೇಂದ್ರಿಯ ಜನ್ಮಾದ್ಯ ಯಥೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.